ಜಯತಿ ಹರೇರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭಿಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ ಮಾನದೋನಃ ಜ್ಯೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜ್ಯೇತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನ ಮರೀಚಿ ಮಾರಿ ಸ್ವಭಕ್ತಃ ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜ್ಯೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜ್ಯೇತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿತಂ ತವ ಭಕ್ತಾನ ಅಸ್ಮಾಕಂ ನೃಸರೇಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಚಳೆಯರ್ಕಾಯಿತು ಪ್ರಭ ಮನ್ಮನೋಭಿಷ್ಟವರಪ್ರದಂ ಸರ್ವಾಭಿಷ್ಟಫಲಪ್ರದಂ ಪುರಂದಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ವಿಶೇಷವಾಗಿ ನಾರದರನ್ನ ನಾರದರ ಅಂಶ ಸಂಭೂತರಾದಂಥ ಪುರಂದರದಾಸರನ್ನ ಸ್ಮರಣೆ ಮಾಡುತ್ತ, ಯಾಕಂದ್ರೆ ಪುರಂದರ ದಾಸರು ಅಂದ್ರೆ ನಾರದ ಅಂಶ ನಾರಂದತ ದದಾತೀರ್ಥ ಆ ಜ್ಞಾನವನ್ನ ನಿರ್ದೋಷವಾದ ಭಗವದ್ ವಿಷಯಕವಾದ ಜ್ಞಾನವನ್ನ ಕೊಡುವವರವರು. ಮತ್ತು ಅವರ ಅವರ ಚರಿತ್ರೆಯನ್ನ ಪುರಂದರದಾಸರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಭಾಗವತಕ್ಕೆ ಹೋಗಬೇಕು. ಮೂಲ ಅವ್ರು ಯಾರು ಎಂಬ ಪರಿಚಯ ಅಲ್ಲಿ ಬರುತ್ತೆ. ಅಲ್ಲಿ ಹೇಳೋವಾಗ ಹೇಳ್ತಾರೆ ಅದು ಭಾಗವತ ಮಹಾತ್ಮ್ಯ ಅಂತ ಒಂದು ಬರುತ್ತೆ ಪದ್ಮಪುರಾಣದಲ್ಲಿ. ಅಲ್ಲಿ ಹೇಳೋವಾಗ ಹೇಳ್ತಾರೆ ನಾರದರು ಅವರ ಗೋಲ್ ಅವ್ರು ಹೊರಟದ್ದೇ ಭಕ್ತಿಯನ್ನ ಮನಸ್ಸಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಹೊರಡ್ತಾರಂತ. ಭಕ್ತಿಯನ್ನ ಸ್ಥಾಪನೆ ಮಾಡ್ತೀನಿ ಸಜ್ಜರರ ಮನೆ ಮನೆಗಳಿಗೆ ಹೋಗಿ ಅಂತ. ಮನೆ ಮನೆ ಅಂದ್ರೆ ನಮ್ಮ ಮನಸ್ಸಿಗೆ ಬಂದು ಆ ಭಕ್ತಿಯನ್ನ ನಾನು ಸ್ಥಾಪನೆ ಮಾಡ್ತೀನಿ. ಭಕ್ತಿ ಬಂದರೆ ಅದು ಜೊತೆಯಲ್ಲಿ ಕರ್ಮ ಮಾಡಿದ್ರೆ ಆವಾಗ ಆ ಜ್ಞಾನ ಮತ್ತು ವೈರಾಗ್ಯ ಆ ಭಕ್ತಿ ಜೊತೆಯಲ್ಲಿ ಬೆರೆಸಿ ಬರುತ್ತೆ ಅಂಬೋದನ್ನ ಅಲ್ಲಿ ಅಲ್ಲಿ ಹೇಳ್ತಾರೆ. ಭಾಗವತ ಮಹಾತ್ಮೀಯದಲ್ಲಿ ಹೇಳ್ತಾರೆ ಅದೇ ಅವತಾರ ಮಾಡಿದ ಕೆಲಸವು ಅದೇ ಆಗತ್ತೆ. ಪುರಂದರದಾಸರು ಅವ್ರನ್ನ ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಈ ಪದ್ಯವನ್ನ ನೋಡೋಣ. ಇಲ್ಲಿ ನಾವು ಇಲ್ಲಿ 13th ಆಯ್ತು, 14th, 15th ಎಕ್ಸಾಂಪಲ್ ಆಯ್ತು, 16thಲಿ ಈ ಕರ್ಮ ಸಮರ್ಪಣೆ ಹೇಗೆ ಮಾಡಬೇಕು ಅಂತ ಅದು ನೋಡ್ತಾ ಬಂದಿದ್ವಿ. ಆ ಕರ್ಮ ಸಮರ್ಪಣೆ ಮಾಡೋವಾಗ ಆ ಒಂದು ಸಮಬುದ್ಧಿ ಬೇಕು ಎಂಬುದನ್ನ ಇಲ್ಲಿ ನೋಡಿದ್ದೀವಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಸಮಬುದ್ಧಿ ಇರೋದು ಮಾತ್ರ ಅಲ್ಲ, ಇನ್ನು ಏನು ಮಾಡಬೇಕು ಅಂದ್ರೆ ಇಲ್ಲಿ ಹೇಳ್ತಾರ ಆ ಪರಮ ಸಕಲೇಂದ್ರಿಯಗಳು ವ್ಯಾಪಕನು ತಾನಾಗಿ ವಿಷಯವ ತಾ ಪರಿಗ್ರಹಿಸಿ ಪರಿಗ್ರಹಿಸುವನು ತಿಳಿಸದೆ ಸರ್ವ ಜೀವರುಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪ ಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಳ್ಪ. ಈಸಿಯಾಗೇ ಇದೆ, ಸರಳವಾಗೇ ಇದೆ. ಆ ಪರಮನ, ಆ ಪರಮ ಅಂದ್ರೆ ಏನು ಅಂದ್ರೆ ಆ ಅಂತ ಹೇಳುವ ಮೂಲಕವಾಗಿ ಇಲ್ಲಿ ಎಲ್ಲಿ ಹಿಂದೆ ನಾವು ಯಾರನ್ನ ಈ ಶ್ರೀನಿವಾಸ ಅಂತ ಲಕ್ಷ್ಮೀನಿವಾಸ ಅಂತ ಹೇಳಿದ್ದು ಪ್ರಧಾನ ಪುರುಷೇಶ್ವರ ಪ್ರಧಾನ ಪುರುಷೇಶನಲ್ಲಿ ಅಂತ ಹೇಳಿದ್ದೀವಲ್ಲ ಆ ಭಗವಂತ ಅವನು ಯಾರು ಅದನ್ನ ಬಿಂಬ ಅಂತ ಹರಿಶಬ್ದದಿಂದ ಹಿಂದೆ ಕೊಟ್ಟಿದ್ದಾರೆ. ಸೊ ಆ ಹರಿ ಈ ಹರಿಯನ್ನ ನಾವು ಹಿಂದೆ ಹೇಳಿದ್ದ ಆ ಹರಿಯನ್ನ ಎಲ್ಲಿ ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿ ಭಗವಂತನನ್ನ ಅವನನ್ನ ನಾವು ಆ ಪರಮ ಅಂತ ಆ ಅಲ್ಲಿ ಹೇಳಿದಂತ ಯಾರು ಹರಿ ಹರಿ ಶ್ರೀನಿವಾಸ ಎಲ್ಲ ಇಟ್ಕೊಂಡಿವಿ ನಾವು. ಶ್ರೀನಿವಾಸ ದೇವರನ್ನ ನಮ್ಮ ಹೃದಯದಲ್ಲಿ ಇರುವಂತ ಈ ಶ್ರೀನಿವಾಸ ದೇವ ಇಂಥದ್ದವನವನು ಪರಮ ಅಂತ ಹೇಳ್ತಾರೆ. ಪರಮ ಅಂದ್ರೆ ಶ್ರೇಷ್ಠ ಎಂಬುದು ಹಾಗೆ ಆಗತ್ತೆ. ಪರಮ ಅಂತ ಹೇಳುವಾಗ ಪರಶಬ್ದದಿಂದ ಎಲ್ಲಾ ದೇವತೆಗಳನ್ನು ಚಾಂದೋಗ್ಯ ಉಪನಿಷತ್ತಲ್ಲಿ ಪರಶಬ್ದದಿಂದ ಎಲ್ಲ ಪೃಥ್ವಿ ದೇವತೆಯಿಂದ ಎಲ್ಲರನ್ನ ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ಪರ ಅಂಬೋ ಶಬ್ದ ಪೂರ್ಣವಾಗಿ ಲಕ್ಷ್ಮಿಯಲ್ಲಿ ಎಲ್ಲರಿಗಿಂತಲೂ ಮೇಲೆ ಇರುವಳು ಅಂತ ಪರಾಶಬ್ದ ಹೇಳ್ತಾರೆ. ಅವಳಿಗೇನೋ ಜ್ಞಾನ ಮಾ ಅಂತ ಹೇಳುವ ಮೂಲಕವಾಗಿ ಅವಳಿಗೇನೋ ಎಲ್ಲವನ್ನೂ ಕೊಡುವನು, ಜ್ಞಾನವನ್ನ ಕೊಡುವವನು, ಅವಳ ಸ್ಥಿತಿಗೆ ಕಾರಣನಾದವನು. ಎಲ್ಲ ಮಾ ಶಬ್ದದಿಂದ ಮಾನಂ ಜ್ಞಾನಂ ಮರ್ಯಾದ ನಿರ್ವಾಣಂ ಎಲ್ಲ. ಲಕ್ಷ್ಮಿ ಅಂದ್ರೆ ಎಲ್ಲರಿಗೇನೋ ಗೌರವ, ಎಲ್ಲವೂ ಕೊಡ್ತಾನೆ. ಅವಳನ್ನ ದ್ವಾರ ಅವಳನ್ನ ಸೃಷ್ಟಿ ಮಾಡ್ತಾನಂದ್ರೆ ಅವಳ ಮೂಲಕವಾಗಿ ಇಟ್ಟುಕೊಂಡು ಆ ವಸ್ತುಗಳನ್ನ ಸೃಷ್ಟಿ ಮಾಡ್ತಾನೆ. ಪ್ರಳಯದಲ್ಲಿ ಅಲ್ಲಿ ಇರುವಂತಹ ಅಭಿಮಾನಿತ್ವವನ್ನು ತೆಗಿತಾನೆ. ಸೊ ಎಲ್ಲವೂ ಮಾಡ್ತಾನೆ. ಸೊ ಪರಮ ಎಂಬುದು ಲಕ್ಷ್ಮೀಪತಿ ಎಂಬುವ ಅರ್ಥವೂ ಬರುತ್ತೆ. ಪರಮ ಅಂತ ಹೇಳುವ ಮೂಲಕವಾಗ ಪರಮ ವಿಲಕ್ಷಣನಾದವನು ಅವನು, ನಮ್ಮ ನಮ್ಮ ಹೃದಯದಲ್ಲಿ ಇರುವವನು ಪರಮ ವಿಲಕ್ಷಣ. ಅವನು ಯಾರಂತನೂ ಅವನಿಗೆ ಇರಲ್ಲ, ಇರೋಲ್ಲ. ಮತ್ತು ಇಲ್ಲಿ ಇಲ್ಲಿ ನಮ್ಮ ದೇಹದಲ್ಲಿ ಇದ್ದು ಅವನು ಪರಮ ಪರ ಪರ ಅಂತ ಹೇಳುವುದಲ್ಲಿ ಇನ್ನೊಂದರ್ಥ ದೈತ್ಯರು ಅಂತ ಹೇಳ್ತೇವೆ. ಪರ ಅಂದ್ರೆ ನಮ್ಮವರು ಪರಕೀಯರು ಅಂತ ಹೇಳ್ತೇವಲ್ಲ, ಪರ ಅಂದ್ರೆ ನಾಟ್ ಬಿಲಾಂಗಿಂಗ್ ಟು ಅವರ್ ಕ್ಯಾಟಗರಿ. ಸೊ ಪರ ಅಂದ್ರೆ ದೈತ್ಯರು. ಆ ದೈತ್ಯರಿಂದ ದೈತ್ಯರಿಂದ ನಮ್ಮ ಕರ್ಮಕ್ಕೆ ಅನುಗುಣವಾದ ಅವರಿಂದ ಪ್ರೇರಿಸಲ್ಪಟ್ಟು ಅವರ ಮೂಲಕವಾಗಿ ದೇವರು ನಮ್ಮಲ್ಲಿ ಆ ನಮ್ಮ ಕರ್ಮಕ್ಕೆ ಅನುಗುಣವಾದ ಕೆಟ್ಟ ಕೆಲಸಗಳೆಲ್ಲ ಆಗತ್ತೆ. ಸೊ ಈ ಕೆಟ್ಟ ಕೆಲಸಗಳು ನಮ್ಮಲ್ಲಿ ನಿಲ್ಲಬೇಕಂದ್ರೆ ಮಾ ಅಂದ್ರೆ ಅವನ ಮಾ ಅಂದ್ರೆ ನಾಶ ಅಂಬೋ ಅರ್ಥದಲ್ಲಿ ಬರುತ್ತೆ. ಸೊ ಆ ಒಂದು ದೈತ್ಯರನ್ನ ತೆಗಿತಾರೆ ಅಂದ್ರೆ ದೈತ್ಯರು ನಮ್ಮ ದೇಹದಲ್ಲೇ ಇರ್ತಾರೆ, ಈ ಪ್ರಪಂಚದಲ್ಲಿನೂ ತುಂಬಿ ಇರ್ತಾರೆ. ಇದ್ರೂ ಅವ್ರಿಗೇನು ಸ್ವತಂತ್ರ ಇಲ್ಲ, ಅವ್ರಿಗೆ ಆ ದೇವತೆಗಳ ಮೂಲಕವಾಗಿ ದೇವರು ಪ್ರೇರಣೆ ಮಾಡೋದಿಲ್ಲ. ಅವ್ರು ಹಾಗೆ ಸ್ಟಾಯಿಕ್ ಆಗಿ ಸ್ಟೋನ್ ಲೈಕ್ ಆಗಿ ನಿಂತು ಬಿಡ್ತಾರೆ ನಮ್ಮ ದೇಹದಲ್ಲಿ, ನಮ್ಮನ್ನ ತಪ್ಪು ಕೆಲಸದಲ್ಲಿ ಅವರು ನಡೆಯುವಂತೆ ಮಾಡೋದೇ ಇಲ್ಲ. ಸೊ ಆದ ಕಾರಣದಿಂದ ಪರಮ ಆ ಪರಮ ಯಾರು ಇದೆ? ಹರಿ, ಬಿಂಬರೂಪ ಹರಿ. ಇಷ್ಟು ಲಕ್ಷಣಗಳಿಂದ ಇರುವಂತಹ ಬಿಂಬರೂಪ ಹರಿ ಲಕ್ಷಣ ಇದ್ದಾರೆ. ನನ್ನಲ್ಲಿರುವಂತ ಬಿಂಬರೂಪ ಭಗವಂತ ಮಾಡುವ ಕೆಲಸವೇ ಬೇರೆ, ನಿಮ್ಮನ್ನೇ ಇರುವಂತಹ ಬಿಂಬರೂಪಿ ಮಾಡುವ ಕೆಲಸವೇ ಬೇರೆಯಾಗಿದೆ. ಅದಾದ ಕಾರಣದ ಆ ಪರಮ ಎಲ್ಲಿ ಇಟ್ಕೋಬೇಕು ಇಲ್ಲಿ ಅಂದ್ರೆ, ಆ ಪರಮ ಸಕಲೇಂದ್ರಿಯಗಳು, ಇದು ನಮ್ಗೆ ಗೊತ್ತಿರುವ ವಿಷಯವೇ. ಈ ಒಂದು ಬಿಂಬರೂಪ ಭಗವಂತ ಎಲ್ಲಿ ಇದಾನಂದ್ರೆ, ನಮ್ಮ ಎಲ್ಲ ಈ ದೇಹಕ್ಕೆ ಬಂದಾಗ ಇಲ್ಲಿಂದ ಬಿಂಬರೂಪನಾದಂತ ಭಗವಂತ ಬಿಂಬರೂಪ ಇಲ್ಲಿ ನಾವು ಸ್ಥೂಲ ದೇಹದಲ್ಲೇ ಇಟ್ಕೊಳ್ತೀವಿ. ಸ್ಥೂಲ ದೇಹದಲ್ಲಿ ಇರುವಂತ ಈ ಭಗವಂತ ಏನು ಮಾಡಿದ, ಅನಂತ ರೂಪಗಳು ಇವನದ್ದೇ, ಅನಂತ ರೂಪದಿಂದ ಈ ದೇಹ ಪೂರ ಅವನು ತುಂಬಿದ್ದಾನೆ. ಅದಕ್ಕೆ ಹೇಳ್ತಾ ದೇಹ ಪೂರ ಅಂದ್ರೆ ಸಕಲ ಇಂದ್ರಿಯಗಳೇ. ಸಕಲ ಅಂತ ಹೇಳುವಾಗ ಸಕಲ ಇಂದ್ರಿಯ ಎಲ್ಲಾ ಇಂದ್ರಿಯಗಳು ಅಂತ ಆಗುತ್ತೆ. ಇನ್ನೊಂದು ನಾವು ಯಾವತ್ತೂ ನೋಡ್ತೀವಿ ಸಕಲ ಅಂದ್ರೆ ಕಲೆಗಳು ಸಹಿತನ ಅಂದ್ರೆ ದೇವರು ಬಿಂಬರೂಪನಾದಂತ ಭಗವಂತ ನಮ್ಮ ಕಣ್ಣಲ್ಲಿ ಇದ್ದು ನಮ್ಮ ಕಣ್ಣು ಮೂಲಕವಾಗಿ ಕೆಲಸ ಮಾಡ್ತಾನೆ. ಸೊ ಇಲ್ಲಿ ಇರೋ ಭಗವಂತ ಅಲ್ಲಿ ಇರುವಂತ ಭಗವಂತನಿಗೆ ವ್ಯತ್ಯಾಸವೇ ಇಲ್ಲ. ವ್ಯತ್ಯಾಸ ದೇವರು ದೇವರಲ್ಲಿ ಆ ದೇವರಲ್ಲಿ ಭೇದ ಚಿಂತನೆ ಮಾಡಬಾರ್ದು. ಆ ಭೇದ ಎಲ್ಲ ಕಡೆ ಒಂದೇ ರೀತಿಯಾಗಿದ್ದು ಒಂದೊಂದು ಅಲ್ಲಲ್ಲಿ ಆಯಾ ಕೆಲಸವನ್ನ ಒಂದೊಂದು ರೂಪದಿಂದ ವ್ಯಕ್ತ ಮಾಡ್ತಾನೆ. ಅವನ ಒಂದು ರೂಪದಲ್ಲಿ ನೋಡಿದೆವು ವ್ಯಾಪ್ತಿ ಸಂಧಿ ಎಲ್ಲ ಕಡೆ ಒಂದು ರೂಪದವಳು ಅನಂತ ರೂಪಗಳು ನೋಡ್ತಾ ಬಂದಿದ್ದೀವಿ ಎಣ್ಣೆ ಸಂಧಿ ಎಲ್ಲ ಅನೇಕ ಕಡೆ. ಸೊ ಅದನ್ನ ಹೇಳ್ತಾರೆ ಸಕಲ ಅಂದ್ರೆ ಆ ಬಿಂಬರೂಪ ಭಗವಂತನೇ ತನ್ನ ಕಲೆಗಳಿಂದ ಕೂಡಿಕೊಂಡು, ತನ್ನ ಕಲೆಗಳು ಅಂದ್ರೆ ಅಂಶಗಳು, ಅಂಶ ಅಂದ್ರೆ ದೇವರಲ್ಲಿ ದೇವರ ಅಂಶ ಅಂದ್ರೆ ಅಂಶ ಅವತಾರ ಆ ತರ ಇಲ್ಲ, ದೇವರ ಅಂಶ ಈ ಸ್ವಾಂಶ ಅಂದ್ರೆ ಅದರಲ್ಲಿ ಭೇದ ಇಲ್ಲ. ಅನೇಕ ರೂಪದಿಂದ ಯುಕ್ತನಾಗಿ ಸಕಲೇಂದ್ರಿಯಗಳು ಆ ಸಕಲ ಇಂದ್ರಿಯಗಳ ಸಕಲ ಎಲ್ಲದನ್ನು ಕೂಡ್ಕೊಂಡು ಇಂದ್ರಿಯಗಳಲ್ಲಿ ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಮೀನಿ ಸಕಲೇಂದ್ರಿಯಗಳು ವ್ಯಾಪಕನು ಅಂದ್ರೆ ಎಲ್ಲ ಕಡೆನು ಇಲ್ಲಿ ತುಂಬಿದ್ದಾನೆ. ವ್ಯಾಪಕನು ಅಂದ್ರೆ ಕಂಪ್ಲೀಟ್ ಪರ್ವೇಷನ್ ಆಪ್ತನಾಗೂ ಇದ್ದ ವ್ಯಾಪ್ತಿ ಆಪ್ತನಾಗೂ ಇದ್ದಾನೆ. ವ್ಯಾಪ್ತ ಅಂದ್ರೆ ಜಸ್ಟ್ ಫಿಲ್ ಎವ್ರಿವೇರ್ ಅಂತಲ್ಲ, ವ್ಯಾಪ್ತಿ ಸಂಧಿಯಲ್ಲಿ ನೀವು ಏನೇನು ನಿಮ್ಗೆ ಚಿಂತನೆಗೆ ಬರುತ್ತೋ ಎಲ್ಲವನ್ನೂ ಇಟ್ಟುಕೊಳ್ಳಿ. ಆಪ್ತನಾಗೂ ಇದ್ದಾನೆ, ನಮಗೆ ಒಳ್ಳೇದು ಮಾಡ್ಲಿಕ್ಕೆನೆ ಇದ್ದಾನೆ ಅವನು. ಸೊ ವ್ಯಾಪ್ತನಾಗೆ ಆಪ್ತನಾಗೆ ಬೇಕಾದವನಾಗಿ ಸ್ವತಂತ್ರನಾಗಿ ತಾನಾಗಿ ಸ್ವತಂತ್ರನಾಗಿದ್ದಾನೆ. ಇಲ್ಲಿ ಇರುವ ಮೂಲಕವಾಗಿ ಅವನಿಗೆ ಏನು ಬಂಧನೆ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಅದು ನೋಡ್ತಾ ತಿರ್ಗಾ ತಿರ್ಗಾ ಆ ಥಾಟ್ ಇಟ್ ಶುಡ್ ಬಿಕಮ್ ಅ ಸೆಕೆಂಡ್ ನೇಚರ್. ನಾವು ಹೇಗೆ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಮೆಮರೈಸ್ ಮಾಡಿದ್ರೆ ರಾತ್ರಿ ಎಬ್ಬಿಸಿ ನಮ್ಗೆ ಕೇಳಿದನ್ನು ಹೇಳ್ತೀವಿ, ನಿದ್ರೆಯಿಂದ ಎಬ್ಬಿಸಿ ಕೇಳಿದ ತಕ್ಕಂತ ಹೇಗೆ ಅದು ಹಾಗೆ ಪ್ರಾಕ್ಟೀಸ್ ಆಗುತ್ತೋ ಈ ಕ್ವಾಲಿಟೀಸ್ ಭಗವಂತನೇ. ಟು ಸ್ಟಾರ್ಟ್ ವಿತ್ ವಿ ಜಸ್ಟ್ ಪ್ಯಾರಟ್ ಮಾಡ್ತಾನೆ ಇರ್ತೀವಿ, ಬಟ್ ಸಮ್ ಡೇ ಹೋಪ್ಫುಲಿ ಅದು ನಮಗೆ ಮನಸ್ಸಲ್ಲಿ ಆ ಒಂದು ಜಸ್ಟ್ ಇಟ್ ಗಿವ್ ದಟ್ ಜ್ಞಾನ ದೇವರ ಬಗ್ಗೆ. ದೇವರು ಅಂದ್ರೆ ಇಮ್ಮಿಡಿಯೇಟ್ಲಿ ವಿ ವಿಲ್ ಬಿ ಏಬಲ್ ಟು ಪರ್ಸೀವ್ ಇಟ್, ನಾಟ್ ಜಸ್ಟ್ ವಾಕ್ನಿಂದ ಹೇಳೋದು ಮಾತ್ರ ಅಲ್ಲ. ಸೊ ಅದಾಗತ್ತೆ. ಸೊ ಈ ರಿಪಿಟೇಟಿವ್ ಆವೃತ್ತಿ ಮಾಡ್ತಾ ಇರಬೇಕು. ಸೊ ಅದಕ್ಕೆ ತಿರ್ಗಾನು ಇದನ್ನೇ ಹೇಳ್ದ, ವ್ಯಾಪಕನು ತಾನಾಗಿ ವಿಷಯವ ತಾ ಪರಿಗ್ರಹಿಸುವನು ಅಂದ್ರೆ ತಿರ್ಗಾನು ಏನೇನು ಕೆಲಸ ಆಗತ್ತೋ ಎಲ್ಲ ಕೆಲಸ ವಿಷಯಗಳ ಅಂತ ಹೇಳುವಾಗ ನಾವು ಈ ಜೀವನದಲ್ಲಿ ವರ್ತನೆ ಮಾಡಬೇಕು ಅಂದ್ರೆ ಆ ವಿಷಯ ಕಣ್ಣು ರೂಪ ಅಂದ್ಬೋದು ವಿಷಯ ಒಂದೊಂದಕ್ಕೆಲೂ ವಿಷಯ, ಒಂದೊಂದು ವಿಷಯ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೂಲಕವಾದ ಒಂದೊಂದು ಎನಿ ಆಬ್ಜೆಕ್ಟ್, ಅದನ್ನ ನಾವು ತಿಳ್ಕೊಳ್ಳೋದು. ಆಯಾ ಇಂದ್ರಿಯಕ್ಕೆ ಆಯಾ ವಿಷಯಗಳು. ಕಣ್ಣಿನಿಂದ ನೋಡ್ಲಿಕ್ಕೆ ಆಗತ್ತೆ ಹೊರತು ಕಣ್ಣಿನಿಂದ ಊಟ ಮಾಡ್ಲಿಕ್ಕಾಗಲ್ಲ, ಕಿವಿಯಿಂದ ಕೇಳಲಿಕ್ಕಾಗತ್ತೆ ಹೊರತು ಕಿವಿಯಿಂದ ನೋಡಕ್ಕಾಗಲ್ಲ. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಸ್ಪೆಸಿಫಿಕ್ ಸ್ಪೆಸಿಫಿಕ್ ವಿಷಯಗಳಿರುತ್ತೆ. ಸೊ ಆಯಾ ರೂಪದಿಂದ ಭಗವಂತನೇ ಆ ವಿಷಯಗಳ ಅವನು ತಕೋಬೇಕು. ಯಾಕೆ ಅವನು ತಕೋಬೇಕು ಅಂದ್ರೆ ಸಿಎಸ್ ನೋಡ್ತಾ ಬಂದಿದ್ದೀವಿ, ಅವನು ತಕೋಬೇಕು ಅಂದ್ರೆ ಇಟ್ಸ್ ಅ ಲಿಂಕ್. ವಿಷಯ ಇಂದ್ರಿಯದ ವಿಷಯ ಇದೆ, ವಿಷಯ ಇಂದ್ರಿಯಗಳಲ್ಲಿ ಹೋಗಬೇಕು. ಅದು ಹೋಗಿ ಇಟ್ ಹ್ಯಾಸ್ ಟು, ಇಟ್ ಇಸ್ ಲೈಕ್ ಅ ಟೂಲ್, ಇಟ್ ಹ್ಯಾಸ್ ಟು ಗಿವ್ ಇಟ್ ಟು ದ ಮೈಂಡ್, ಮೈಂಡ್ ಹ್ಯಾಸ್ ಟು ಪ್ರಾಸೆಸ್ ಇಟ್. ಅಷ್ಟೇ ಆಗತ್ತೆ. ಇದು ಜೊತೆಯಲ್ಲಿ ಏನ್ ಸೇರಿಕೊಳ್ಳುತ್ತೆ ಅಂದ್ರೆ, ಈ ಜೀವ ಅಲ್ಲಿ ಎಲ್ಲಾ ಕಡೆನು ಕೂತಿದ್ದಾನಲ್ಲ, ಕಣ್ಣಲ್ಲಿ ಕೂತಿದ್ದಾನೆ, ಎಲ್ಲಾ ಕಡೆನು ಜೀವ ಹಬ್ಬಿ ಇದ್ದಾನೆ. ಆ ಜೀವ ಒಂದೊಂದು ನೋಡೋವಾಗ್ಲೂ ಇದು ನಾನು ನೋಡ್ತೀನಿ, ನಂದು ನಂದು ಅಂತ. ಜೀವ ಈಸ್ ಚೇತನ, ನಾನ್ ಮ್ಯಾಟರ್, ಉಳಿದ ಎಲ್ಲವೂ ಮ್ಯಾಟರ್. ನಾನ್ ಮ್ಯಾಟರ್ಗೇನು ಮ್ಯಾಟರ್ಗೇನು ಕನೆಕ್ಷನ್ ಕೊಡುವನು ಭಗವಂತ. ಅದು ಆ ಫೀಲಿಂಗ್ ಉಣಿಸೋನು, ನಾನು ಮಾಡ್ತಾ ಇದ್ದೀನಿ, ನಾನು ನಾನೇ ಅಂಬೋ ಫೀಲಿಂಗ್ ಬರುತ್ತೆ. ಸೊ ಅದನ್ನ ಹೇಳ್ತಾ ಇದ್ದಾರಲ್ಲ, ವಿಷಯಗಳನ್ನ ತಾ ಪರಿಗ್ರಹಿ ದೇವರು ಮಾಡ್ತಾ ಇದ್ದು. ಇದು ಇದಕ್ಕೆ ಇದು ಗೀತೆಯಲ್ಲಿ ಎಲ್ಲಿ ಬರುತ್ತಂತ ನೋಡೋಣ. ವಿಷಯ ತಾ ಪರಿಗ್ರಹಿಸುವನು ತಿಳಿಸದೆ ಸರ್ವಜೀವರುಳು. ಇದು ತಿಳಿಯೋದೇ ಇಲ್ಲ ನಮಗೆ. ನಾವು ವಾಟ್ ಎವರ್ ನಾನು ನನ್ನದು ಇದೇ ತಿಳಿಯುತ್ತೆ ಹೊರತು, ನಮ್ಮ ದೇಹದಲ್ಲಿ ಇರುವಂತದ್ದು ದೇವತೆಗಳಿದ್ದಾರೆ, ದೇವರು ಮಾಡಿಸ್ತಾನೆ, ಇದು ಕರ್ಮಕ್ಕನುಗುಣವಾಗಾಯಿತ, ಹಿಂದೆನೂ ಇಷ್ಟೋ ಜನ್ಮ ಬಂದಿದೆ, ಮುಂದೆನೂ ಬರುತ್ತೆ, ಇದು ಯಾವುದು ನಮ್ಗೆ ಗೊತ್ತಾಗೋದಿಲ್ಲ. ದೇವರಂತೂ ಕನಸಿಲೇನೂ ಬರೋದಿಲ್ಲ ಅಂತ ಹೇಳ್ತಾರಲ್ಲ. ಸರ್ವ ಜೀವರುಳು ಇದನ್ನ ತಿಳಿಸದೆ ಸರ್ವ ಜೀವರುಳು ಪಾಪರಹಿತ. ದೇವರನ್ನ ಚಿಂತನೆ ಮಾಡೋದು ದೋಷ ದೂರ. ಯಾಕೆಂದ್ರೆ ಅವನು ನಮ್ಮ ಪಾಪವನ್ನ ತೆಗಿಬೇಕಂದ್ರೆ ಅವನಲ್ಲಿ ಪಾಪ ಇರಬಾರದು ಒಂದು. ಸೊ ಅದಕ್ಕೆ ಹೇಳ್ತಾರಲ್ಲ, ಕೆಸರಳು ಮುಳುಗಿದವ ಕೆಸರಲ್ಲಿ ವಾದರಾಜರು ಹೇಳದಂತೆ, ಕೆಸರಲ್ಲಿ ನಾನು ಮುಳುಗಿದ್ದೀನಿ ಅಂದ್ರೆ ನನ್ನ ಕೆಸರಿನಿಂದ ಪಾರು ಮಾಡಬೇಕು ಅಂದ್ರೆ ನನ್ನನ್ನು ಯಾರು ಪಾರು ಮಾಡಿಸ್ತಾನೋ ಅವನು ಕೆಸರಲ್ಲಿ ಇದ್ರೆ ಓಕೆ ಅನ್ಹಿ ನಾನು ಜಂಪ್ ಮಾಡಿ ಅವನ ಕೆಸರನ್ನು ತೆಗಿಸ್ತೀನಿ ಅಂದ್ರೆ ಅವನು ಅದರಲ್ಲಿ ಬಿದ್ದು ಬಿಟ್ರೆ. ಸೊ ಯಾರು ನಮ್ಮನ್ನ ರಕ್ಷಕನ ಆಗ್ತಾನೋ ಅವನಲ್ಲಿ ಆ ಕೆಸರುವಿನ ಅಂಟುವಿಕೆ ಇರಬಾರದು ಒಂದು. ಇನ್ನೊಂದು, ನಮ್ಮ ಕೆಸರನ್ನ ತೆಗೆಯುವಂತ ಸಾಮರ್ಥ್ಯ ಅವನಿಗೆ ಇರಬೇಕು. ಸಾಮರ್ಥ್ಯ ಇಲ್ಲದ ಸಾಲದು, ಆ ಸಾಮರ್ಥ್ಯದಿಂದ ಅದು ಮಾಡಬೇಕು ಎಂಬೋ ಇಷ್ಟ ಇರಬೇಕು. ನನಗೆ ಸಾಮರ್ಥ್ಯ ಇದೆ ಬಟ್ ನಾನು ಐ ಡೋಂಟ್ ವಾಂಟ್ ಟು ಹೆಲ್ಪ್ ಯು ಅಂದ್ರೆ ಏನು ಉಪಯೋಗ ಇಲ್ಲ. ಸೊ ಅವನು ಮಾಡ್ತಾನೆ ದೇವರು, ಅವನ ಕರುಣೆಯನ್ನು ಬರುತ್ತೆ, ವ್ಯಾಪ್ತಿ ಜೊತೆಯಲ್ಲಿ ಅವನ ಕರುಣೆಯನ್ನು ಬರುತ್ತೆ. ಅದಕ್ಕೆ ಇವನು ಪಾಪರಹಿತ ಮತ್ತು ಪುರಾಣ ಪುರುಷ ಅಂದ್ರೆ ಪಾಪರಹಿತನಾಗಿದ್ದಾನೆ. ಯಾವಾಗಿಂದ ಇದು ಶುರು ಮಾಡಿದ್ದಾನೆ ಅಂದ್ರೆ ಪುರಾಣ ಪುರಾಣ ಪುರಾ ಅಪಿ ನವ ಪುರಾಣ ಅಂದ್ರೆ ಏನ್ಷಂಟ್ ಎಂಬ ಬರುತ್ತೆ. ಯಾಕೆಂದ್ರೆ ಪುರಾ ಅಂದ್ರೆ ಹಿಂದೆನೇ ಅವನಿದ್ದಾನೆ, ಪುರಾ ಅಪಿ ಹಿಂದೆ ಇದ್ದಾನೆ. ಸೊ ಓಲ್ಡ್ ಅಂಡ್ ವೀಕ್ ಇಲ್ಲ, ನವ ಯಾವತ್ತು ಹೊಸ ಹೊಸ ರೀತಿಯಿಂದ ಅವನು ಇರ್ತಾನ ಅದು ಉಂಟು. ಇನ್ನೊಂದು ಪುರಾ ಅಂದ್ರೆ ಹಿಂದೆ ಇದ್ದವರು ಯಾರು, ಈ ಬ್ರಹ್ಮಾಂಡ ಸೃಷ್ಟಿ ಇದೆಲ್ಲ ಆಯ್ತು, ಅದಕ್ಕೆ ದೇವತೆಗಳು, ಅದಕ್ಕೆ ಈ ದೇವತೆಗಳು ಬ್ರಹ್ಮಾಂಡ ಸೃಷ್ಟಿ ಆಗ್ಲಿಕ್ಕೆ ಹಿಂದೆನೂ ಅವರ ಸೃಷ್ಟಿ ಆಯ್ತು. ಈ ಒಂದು ಬ್ರಹ್ಮಾಂಡಕ್ಕೆ ಮುಂಚೆ ಆ ಒಂದು ಅಸಂಸೃಷ್ಟ ಅಂತ ಅಲ್ಲಿ ತತ್ವಗಳು ಅದೆಲ್ಲ ಸೃಷ್ಟಿ ಆಯ್ತಲ್ಲ, ಆವಾಗ ಮುಂದೆ ಮೊಟ್ಟ ಮೊದಲು ಇರುವವರು ವಾಯುದೇವರು ಅಂತ ತಗೊಳ್ಳಿ. ಜೀವ ಈ ಸಂಸಾರಕ್ಕೆ ಬಂದದ್ದು ವಾಯುದೇವರು ಅಂತ ತಗೊಳ್ಳಿ, ಚತುರ್ಮುಖ ಅಂತ ತಗೊಳ್ಳಿ. ಅವರಿಗೆ ಪುರ, ಅವರಿಗೆ ಅಣ ಅಂದ್ರೆ ಅಣ ಅಂದ್ರೆ ಪ್ರಾಣ ಅಪಾನ ವ್ಯಾ ಅಣ ಪ್ರಾ ಅಣ 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 ಅಂತ ಬರುತ್ತೆ. ಅಣ ಅಂದ್ರೆ ಆ ಒಂದು ಚಟುವಟಿಕೆ, ದ ಲೈಫ್ ಫೋರ್ಸ್ ಅನ್ನ ಕೊಡುವನು ಅವ್ರಿಗೆ. ಆ ಒಂದು ಯಾರ್ಯಾರೆಲ್ಲ ನಾವು ದೇವತೆಗಳು ಅಂತ ಕೊಂಡಾಡ್ತೀವೋ ಅವ್ರ ಎಲ್ಲರಿಗೂ, ಈವನ್ ಇನ್ಕ್ಲೂಡಿಂಗ್ ಲಕ್ಷ್ಮೀ ದೇವಿಯನ್ನೇ ತಕೊಂಡ್ರು ಅವಳಿಗೇನು ಅವನು ಅಣ ಅಂದ್ರೆ ಅವಳನ್ನ ಅವನು ಆ ಜೀವಿಸುವಂತೆ ಮಾಡ್ತಾನೆ. ಅವಳನ್ನ ಅಣ ಅಂದ್ರೆ ಅಣಗತವಂತ ಅವನ ಜ್ಞಾನವನ್ನ ಕೊಡ್ತಾನೆ ಅವಳಿಗೆ. ಜ್ಞಾನವನ್ನ ರಕ್ಷಣೆ, ಅವಳಲ್ಲಿ ಇರುವಂತ ಜ್ಞಾನವನ್ನ ಲಕ್ಷ್ಮೀ ವಿಷಯದಲ್ಲಿ ಬಿಡೋದು ಅಂತಿಲ್ಲ, ರಕ್ಷಣೆ ಮಾಡೋದು ಅಂತಿದೆ. ಉಳಿದವರಿಗೆ ಜ್ಞಾನ, ಒಳಗಿರುವಂತಹ ಸ್ವರೂಪದ ಜ್ಞಾನ ಒಳಗೆ ಹೊರಗೆ ಬರುವಂತೆ ಕೊಡ್ತಾನೆ. ಆಮೇಲೆ ಅಣ ಅಂದ್ರೆ ಚೇಷ್ಟ ಅಂದ್ರೆ ವ್ಯಾಪಾರ ಚಟುವಟಿಕೆಗಳನ್ನ ಅವನು ಮಾಡಿಸ್ತಾನೆ. ಈ ಕಾರ್ಯ ಇದಕ್ಕೆ ಮುಖ್ಯವಾಗಿ ನಮ್ಗೆ ಬರೋದು ಇಲ್ಲಿ ಪುರಾಣ ಅಂತ ಬರುವುದು. ಪುರಾಣ ಅಂತ ದೇವ್ರನ್ನ ಹೇಳೋದು ನಮ್ಮ ಕರ್ಮಗಳನ್ನ ಅವನೇ ಮಾಡಿ ಮಾಡಿಸ್ತಾನೆ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪುರಾಣವಾಗಿ ಪುರಾಣ ಅವನು ಅಂತ ಹೇಳ್ತಾ ಇದ್ದ. ಪುರಾ ಪುರದಲ್ಲಿ ಇದ್ದು ಪುರುಷಾಲಿ ಬರುವಂತಹ ಪುರಾರೆ ತಕೊಳ್ಳೋದು. ಪುರದಲ್ಲಿ ಇದ್ದು ಈ ಪುರದಲ್ಲಿ ದೇಹ ಅಂಬೋ ಪುರದಲ್ಲಿ ಇದ್ದು ನವದ್ವಾರದಿಂದ ಸಹಿತವಾದ ಪುರ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಈ ಪುರದಲ್ಲಿ ಇದ್ದು, ಈ ಪುರ ಮಾತ್ರ ಇಲ್ಲ, ಯಾವ್ಯಾವ ಎರಡು ಕಾಲು ಪ್ರಾಣಿ, ನಾಲ್ಕು ಕಾಲು ಪ್ರಾಣಿ ಎಲ್ಲಾದಲ್ಲಿನೂ ಇದ್ದು ಅಣ ಚೇಷ್ಟೆ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ, ವ್ಯಾಪಾರಗಳನ್ನು ಮಾಡ್ತಾನೆ, ಜೀವಿಸುವಂತೆ ಮಾಡ್ತಾನೆ, ಎಲ್ಲವೂ ಮಾಡ್ತಾನೆ. ಸೊ ಇವನನ್ನೇ ಹೀಗೆ ಪುರಾಣ ಮತ್ತು ಪುರುಷ ಎಲ್ಲರಲ್ಲಿನೂ ಇರೋದು ಒಂದು ಪುರುಷ ಅಂದ್ರೆ ನಮ್ಮ ದೇಹದಲ್ಲಿ ಇರುವವನು ಅಂತಲ್ಲಿ ಅಲ್ಲಿನ ಬಂತು. ಪುರುಷ ಶಬ್ದ ಇದೆ ಇಲ್ಲಿ ಪೂರ್ತಿ ಬರುತ್ತೆ, ಅದಕ್ಕೆ ನಾವು ನೋಡ್ತಾ ಬಂದಿದ್ದೀವಿ. ಪುರುಷಾಂಬೋ ಶಬ್ದ ಗೀತೆಯಲ್ಲಿ ಅದನ್ನ ಯಾವ ರೀತಿಯಿಂದ ಬಳಸಿದ್ದಾರೆ ಅಂತ ನೋಡ್ತಾ ಬಂದಿದ್ದೀವಿ, ಅದಕ್ಕೆ ಬರ್ತೀವಿ. ಸೊ ಪುರುಷ ಸಮೀಪದಲ್ಲಿ ನೆಲೆಸಿದ್ದು, ಇವನಿಲ್ಲ ಜನರಲ್ ಆಗ ತಂಬ್ರೋಲಿ ದೇಹದಲ್ಲಿ ಇರುವಂತ ಭಗವಂತನ ರೂಪಕ್ಕೆ ಪುರುಷ ಅಂತ ಹೆಸರು, ಹೊರಗೆ ಇರುವಂತದ್ದಕ್ಕೆ ಭಗವಂತ ರೂಪ ಒಂದು ಕಾಲರೂಪ, ಪುರುಷ ರೂಪ ಮತ್ತು ಕಾಲರೂಪ. ಆ ಕಾಲಕ್ಕೆ ಒಳಗೆ ಅವನಿದ್ದು ಅವನು ನಮ್ಮನ್ನ ಕರ್ಮಗಳನ್ನ ಮಾಡಿಸೋದು ಹೇಗೆ ಅಂದ್ರೆ, ಹೊರಗೆಯಿಂದ ಕಾಲ, ಆಯಾ ಕಾಲ, ಈ ಸೆಕೆಂಡ್ ಹೀಗೆ, ಮಧ್ಯಾಹ್ನ ಒಂಥರ, ರಾತ್ರಿ ಒಂಥರ, ಒಂದೊಂದು ಕಾಲಕ್ಕೆ ತಕ್ಕಂತೆ ಹಾಗೆ ಒಂದು ಹೂ ಅರಳತ್ತೋ, ಇಷ್ಟ ಬಂದಾಗ ಅರಳೋದಿಲ್ಲ, ಅದು ಆಗಬೇಕು. ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಿಂದ ಒಂದೊಂದು ಅವಸ್ಥೆಯಿಂದ ಆಗಬೇಕು. ಅದನ್ನ ದೇವರು ಮಾಡ್ತಾನೆ, ಒಳಗೆ ಹೊರಗೆ ಇದ್ದು ಮಾಡ್ತಾನಂತ ಹಿಂದಿನ ಪದ್ಯದಲ್ಲಿ ಬಂದಿದೆ ಅದೇ ಥಾಟ್. ಅದಕ್ಕೆ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು, ನಮ್ಮ ಸಮೀಪದಲ್ಲಿ ಅಂದ್ರೆ ಜೀವನ ಒಳಗೆ ಇದ್ದಾನೆ. ಅದು ಮಾತ್ರ ಜೀವನದ ಒಳಗೆ ಒಳಗೆ ನಾವು ಬಿಂಬನನ್ನ ಚಿಂತನೆ ಮಾಡಿದ್ದೀವಿ. ಇಲ್ಲಿ ಒಂದು ಅಡಿಷನ್ ಇಸ್, ಇವನ ಎಲ್ಲಾ ಕಡೆನು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಕಣ್ಣಲ್ಲಿ, ಆ ಗೋಳಕದಲ್ಲಿ ಅವನೊಂದು ರೂಪದಿಂದಿದ್ದಾನೆ. ಇದೇ ಹರಿ, ಬಿಕಾಸ್ ನಾನು ನೋಡೋದು ನೀವು ನೋಡೋದು ಒಂದೇ ಆಬ್ಜೆಕ್ಟ್ ಇದನ್ನು ಬೇರೆ ಬೇರೆ ಆಂಗಲ್ಲಿ ನೋಡ್ತೀವಿ, ಬೇರೆ ಬೇರೆ ಕೆಪಾಸಿಟಿ ಇದೆ ನೋಡೋದಿಲ್ಲ. ಅದು ನೋಡೋವಾಗ ನಮ್ಮ ಮನಸ್ಸಲ್ಲಿ ಆಗುವಂತ ಪರಿಣಾಮಗಳು ಬೇರೆ ಬೇರೆ ಇರುತ್ತೆ. ಒಬ್ಬ ಒಂದೇ ವಸ್ತುವನ್ನ ಅನೇಕ ರೀತಿಯಿಂದ ಅನೇಕ ತರ ನಾವು ನೋಡ್ತೀವಿ, ಅನೇಕ ರಿಯಾಕ್ಷನ್, ಅನೇಕ ಕರ್ಮಗಳು ನೋಡೋವಾಗ ಆಹಾ ದೇವರು ಮಾಡಿದ್ದದ್ದು ಅಂತ ಒಂದು, ಇನ್ನೊಂದು ಏನು ಅಸಹ್ಯವಾಗಿದೆ ಅಂತ ಇನ್ನೊಬ್ರು, ಇನ್ನೊಂದು ತುಂಬಾ ಚೆನ್ನ. ಒಬ್ಬೊಬ್ಬರಿಗೆ ಅವರವರಿಗೆ ಕರ್ಮಾನುಸಾರವಾಗಿ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಸಮೀಪದಲ್ಲಿ ಅವನೇ ಅಲ್ಲಿನೂ ನಿಂತಿದ್ದಾನೆ, ಕಣ್ಣಲ್ಲಿ ನಿಂತಿದ್ದಾನೆ, ರಪ್ಪೆಯಲ್ಲಿ ನಿಂತಿದ್ದಾನೆ, ಎಲ್ಲಾ ಕಡೆ. ಸೊ ಈ ಥಾಟ್ ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಕಲೇಂದ್ರಿಯಗಳಲ್ಲಿ ವ್ಯಾಪ್ತನಾಗಿ ಅವನೇ ಎಲ್ಲವನ್ನು ದೇವತೆಗಳ ಮೂಲಕವಾಗ, ಕೆಟ್ಟದ್ದು ಅಂದ್ರೆ ದೇವತೆಗಳು ಮತ್ತು ದೈತ್ಯರು ಮೂಲಕವಾಗಿ ಮಾಡಿಸ್ತಾನೆ. ಪುರುಷ ಸಮೀಪದಲ್ಲಿ ನೆನೆಸಿದ್ದು ನಾನಾ ರೂಪ ಧಾರಕ ಅಂದ್ರೆ ಈ ಒಂದೊಂದು ನಾನಾ ರೂಪ ಧಾರಕ ಅಂದ್ರೆ ಕಣ್ಣಲ್ಲಿ ಒಂದು ರೂಪ, ಕಿವಿಯಲ್ಲಿರುವ ಒಂದು ರೂಪ, ತತ್ವಾಭಿಮಾನಿಗಳಲ್ಲಿ ದೈತ್ಯರಲ್ಲಿ ಇರುವಂತಹ ತತ್ವಾಭಿಮಾನಿ ದೈತ್ಯರಲ್ಲಿ ಇರುವ ರೂಪಗಳು ನೋಡಿದೀವಿ. ಇದು ಹಾಗೆ ಮಾತ್ರ ಇಲ್ಲ, ನಾನಾ ರೂಪ ಅಂತ ಹೇಳುವಾಗ ಒಂದೊಂದು ಕ್ರಿಯೆ ಆಗುವಾಗಲೂ ಒಂದೊಂದು ರೂಪದಿಂದ ಅವನು ಆ ಕ್ರಿಯೆಯನ್ನು ಮಾಡ್ತಾನಂತ. ಅನೇಕ ರೂಪ ನಾವು ನೋಡಲ್ಲ, ದೇವತೆಗಳಿಗೆ ಅದೇ ಅದು ಮಾಡುವಾಗ ಅವ್ರಿಗೆ ಅನಮೇಶ್ವರಿಗೆ ಆತ್ಮ ಪ್ರದರ್ಶನ 4ನೇ ಸಂದೇಶದಲ್ಲಿ ಬಂದಿದೆ. ಸೊ ನಾನಾ ರೂಪ ಧಾರಕ ತೋರಿಕೊಳ್ಳದೆ ನಮ್ಗೆ ತೋರಿಸೋದಿಲ್ಲ ಆ ರೂಪ. ಯಾಕೆ ತೋರಿಸೋದಿಲ್ಲ ಅಂದ್ರೆ ಆ ರೂಪವನ್ನ ಅವನು ತಿಳ್ಕೊಬೇಕಂದ್ರೆ ನಾವು ಅದರಿಸ ಅವನು ಕಾಣಿಸಬೇಕು ಅಂದ್ರೆ ನಾವು ಅವನ ಬಗ್ಗೆ ತಿಳ್ಕೊಬೇಕು, ಅವನು ಬೇಕು, ಅವನೇ ಮುಖ್ಯ ಅಂತ ಬಯಸಬೇಕು, ದೆನ್ ಅವನು ಬರ್ತಾನೆ. ಸೊ ತೋರಿಕೊಳ್ಳದೆ ಕರ್ಮಗಳನ್ನ ಮಾಡ್ಪ ಅಂತ ಈ ಕರ್ಮ ಮಾಡುವ ಪ್ರಕ್ರಿಯೆಯನ್ನ ಇಲ್ಲಿ ಹೇಳಿ, ಕರ್ಮವನ್ನ ಮಾಡ್ಪ, ಕರ್ಮಗಳನ್ನ ಮಾಡುತ್ತಾನೆ, ಕರ್ಮಗಳನ್ನ ಮಾಡಿ ಆ ಫಲಗಳನ್ನ ಕೊಟ್ಟು ಅದನ್ನ ಉಳಿಸ್ತಾನ ಅಂತ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ನಾವು ಬಂದು ಗೀತೆಯಲ್ಲಿ ಹಿಂದಿನ ಪದ್ಯದಲ್ಲಿ ಬಂದ ಹಾನಿ ವಿರುದ್ಧ ಜಯಗಳು ಇದು ಹೇಳುವಾಗ ಅಲ್ಲಿ ಒಂದು ವಿಷಯ ಬಂತು. ಅಲ್ಲಿ ಬೇಸಿಕಲಿ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಕರ್ಮಾನುಷ್ಠದಿಂದ ನಾವು ಮಾಡುವಂತ, ಯಾವಾಗ ನಾವು ಕರ್ಮ ಮಾಡುವಾಗ ನಮಗೆ ಪಾಪ ಫ್ರಮ್ ಕರ್ಮ ಮಾಡುವ ಮೂಲಕವಾಗ ಅರ್ಜುನನ ಪ್ರಶ್ನೆ, ನಾನು ಯಾಕೆ ಯುದ್ಧ ಮಾಡಬೇಕು, ಅಭಿಮಾನ ತ್ಯಾಗ ಮಾಡು, ಎಲ್ಲಿ ಏನ್ ಹೇಳ್ತಾ ದುಃಖಕ್ಕೆ ಕಾರಣ ಏನು ಅಂತ ಫಸ್ಟ್. ನಮಗೆ ಬರುವಂತ ಸುಖ ದುಃಖ, ಸುಖ ಸರಿಯಾಗಿ ನಮ್ಗೆ ಇರುತ್ತೆ, ದುಃಖ ಬಂದಾಗ ದುಃಖಕ್ಕೆ ಕಾರಣ ಏನು ಅಂತ ನಾವು ವಿಚಾರ ಮಾಡಿದ್ರೆ ದುಃಖಕ್ಕೆ ಕಾರಣವಾಗಿ ಒಂದು ವಸ್ತು ಆರ ವ್ಯಕ್ತಿ ಇದೆ. ಆ ವಸ್ತು ಆ ವ್ಯಕ್ತಿ ಅದು ನಮ್ಗೆ ವಿಯೋಗ ಆಗತ್ತೆ. ವಸ್ತುವಿನ ವಿಯೋಗ ವ್ಯಕ್ತಿಯ ವಿಯೋಗ ಆದಾಗೆ ನಮಗೆ ಏನಾಗತ್ತೆ ಅಂತ ತುಂಬಾ
ತುಂಬಾ ದುಃಖ ಬರುತ್ತೆ. ದುಃಖವೇ ಒಬ್ಬೊಬ್ಬರಿಗೆ ಒಂದೊಂದು ಲೆವೆಲ್ ಬರುತ್ತೆ. ತುಂಬಾ ದುಃಖದಲ್ಲಿ ಮುಳುಗಿ ಹೋಗ್ಬಿಡ್ತೀವಿ. ಕಾಂಟ್ ಇವನ್ ಥಿಂಕ್, ವಿ ಕ್ಯಾನ್ ನಾಟ್ ಇವನ್ ಫಂಕ್ಷನ್ ಆರ್ ಡೂ ಎನಿಥಿಂಗ್. ಆ ಸ್ಥಿತಿ ನಮಗೆ ಬಂದ್ಬಿಡುತ್ತೆ. ಸೊ ದುಃಖಕ್ಕೆ ಏನು ಕಾರಣ ಅಂತ ಹುಡುಕಿದ್ರೆ, ದುಃಖಕ್ಕೆ ಕಾರಣ ನಾವು ಆ ವ್ಯಕ್ತಿಯಲ್ಲಿ ಇಟ್ಟ, ಆ ವಸ್ತುವಲ್ಲಿ ವ್ಯಕ್ತಿಯಲ್ಲಿ ಇಟ್ಟ ಅಭಿಮಾನವೇ ಕಾರಣ ಆಗತ್ತೆ. ಸೊ ಅಭಿಮಾನವನ್ನ ಬಿಡಬೇಕು. ಅದು ವಸ್ತುವಲ್ಲಿ ಅಭಿಮಾನವನ್ನ, ವಸ್ತು ವ್ಯಕ್ತಿಯಲ್ಲಿ ಅಭಿಮಾನ, ಎಕ್ಸಸ್ ಅಭಿಮಾನವನ್ನ ಬಿಡಬೇಕು. ಆರ್ ಎಕ್ಸಸ್ ಆಗಿ ಬಯಸೋದು. ಯಾಕಾಯ್ತದು ಎಕ್ಸಸ್ ಆಗಿ ಎಷ್ಟಿಡಬೇಕು, ಅದಕ್ಕಿಂತ ಎಕ್ಸಸ್ ಆಗಿ ಆ ವ್ಯಕ್ತಿಯನ್ನ ವಸ್ತುವನ್ನ ಬಯಸಿದ್ದೀವಿ. ಬೇಕು ಬೇಕು, ಅವರ ಸಂಪರ್ಕ ಬೇಕು, ಅವ್ರದ್ದು ಇದು ಬೇಕು, ತುಂಬಾ ಬಯಸಿದ್ದೀವಿ ನಾವು. ಅದೇ ನಮ್ಗೆ ಕಾರಣ ಆಗತ್ತೆ. ಸೊ ಅದೇ ಅದನ್ನ ಬಿಡಬೇಕು. ಸೊ ಹೇಗೆ ಬಿಡೋದು? ಸುಲಭ. ಅಭಿಮಾನವನ್ನ ಬಿಡಿ ಅಂತ ಹೇಳೋದು ಸುಲಭ. ಅದು ಹೇಗೆ ಮಾಡಬೇಕು, ಅಭಿಮಾನವನ್ನ ಹೇಗೆ ಮಾಡಬೇಕು ಅಂತ ಅದಕ್ಕೆ ಉತ್ತರ ಹೇಳ್ತಾರೆ. ಹಾನಿ ವೃದ್ಧಿ ಜಯಾಪಜಯಗಳು ಅಂತ ಇದು ಹೇಳುವಾಗ, ಸಮವಾಗಿ ನೋಡು. ದುಃಖವನ್ನು ಸುಖವನ್ನು, ದುಃಖದಲ್ಲಿ ಆ ಉಬ್ಬಬಾರದು, ದುಃಖದಲ್ಲಿ ಕುಗ್ಗಬಾರದು, ಸುಖ ಬಂದಾಗ ತುಂಬಾ ಉಬ್ಬಬಾರದು. ಸೊ ಉಬ್ಬೋದು ಕುಗ್ಗೋದು ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಉಬ್ಬೋದು ಕುಗ್ಗೋದು ನಿಲ್ಲಿಸಿದ್ರೆ ಹೇಗೆ ನಿಲ್ಲಿಸೋದು? ಇದು ಹೇಗೆ ಇದನ್ನ ಸಮವಾಗಿ ಹೇಗೆ ನೋಡೋದು? ದುಃಖ ಸಮವನ್ನ ಹೇಗೆ ನೋಡೋದು? ಹೌ ಟು ಅಚೀವ್ ದಿಸ್ ಅಂತ ಕೇಳಿದ್ರೆ ಅದಕ್ಕೆ ಗೀತೆ ಕೊಡುವಂತ ಉತ್ತರ, ಧೀರನಾಗು ಅಂತ ಹೇಳ. ನೀನು ಧೀರನಾಗು. ನೀನು ಧೀರನಾದ್ರೆ ಸುಖ ದುಃಖವನ್ನ ಸಮವಾಗಿ ನೋಡುತ್ತೀಯ. ಸುಖ ದುಃಖವನ್ನ ಸಮವಾಗಿ ನೋಡಿದಾಗ ನಿನಗೆ ಆ ವಸ್ತುವಿನಿಂದ ಯಾವುದು ಸುಖ ದುಃಖ ಕೊಡುತ್ತ, ಆ ವಸ್ತುವಿನಿಂದ ಬರುವಂತ ಏರುಪೇರುಗಳು ಆಗೋದಿಲ್ಲ. ಯು ವೋಂಟ್ ಗೆಟ್ ಡ್ರೌಂಡ್ ಇನ್ ದುಃಖ, ಆ ಯು ಗೆಟ್ ಸೋ ಇಲೇಟೆಡ್ ಇನ್ ಸುಖ, ಆಗೋದಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಧೀರನಾಗೋದು ಅಂದ್ರೆ ಏನು ಅಂತ ಹೇಳ್ತಾರೆ. ಧೀರನಾಗಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ವಸ್ತುಸ್ಥಿತಿಯನ್ನ ತಿಳ್ಕೊ. ಅದೇ ಈ ಪದ್ಯಗಳಲ್ಲಿ ಬರುವಂತ ವಸ್ತುಸ್ಥಿತಿಯನ್ನ ನೀನು ತಿಳ್ಕೊ. ಏನು ವಸ್ತುಸ್ಥಿತಿಯನ್ನ ತಿಳ್ಕೊಳ್ಳೋದು ಅಂದ್ರೆ, ಈ ವಸ್ತುಗಳು ಅನಿತ್ಯ. ಯಾವುದೇ ನಮ್ಗೆ ಕಾರಣ ಅಭಿಮಾನ. ಅಭಿಮಾನ ವಸ್ತು ಮೇಲೆ ಇದೆ, ಅಟ್ಯಾಚ್ಮೆಂಟ್ ಟು ದಟ್ ವಸ್ತು. ಆ ವಸ್ತು ಎಲ್ಲವೂ ದೇವರು ನಿನಗೆ ನಿನ್ನ ಕರ್ಮಕ್ಕೆ ಅನುಗುಣವಾಗಿ ನಿನಗೆ ಈ ವಸ್ತುಗಳನ್ನ ಕೊಟ್ಟಿದ್ದಾನೆ, ಈ ವ್ಯಕ್ತಿಗಳನ್ನ ಕೊಟ್ಟಿದ್ದಾನೆ. ಕೊಡೋವಾಗಲೇ ಒಂದು ವಸ್ತು ಕೊಟ್ಟಾನೆ ಅಂದ್ರೆ ಅದಕ್ಕೆ ಉತ್ಪತ್ತಿ, ಅಂದ್ರೆ ಇಫ್ ಇಟ್ ಹ್ಯಾಸ್ ಎನಿಥಿಂಗ್ ಹ್ಯಾಸ್ ಅ ಬಿಗಿನಿಂಗ್, ಎನಿಥಿಂಗ್ ಹ್ಯಾಸ್ ಅ ಕ್ರಿಯೇಷನ್, ಅದಕ್ಕೆ ಬಂತು ಅಂದ್ರೆ, ನಮಗೆ ಬಂತು ಅಂದ್ರೆ ಇರತ್ತಾ ಒಂದಾನೊಂದು ಕಾಲದಲ್ಲಿ ಹೋಗುತ್ತೆ. ಸೊ ನೋ ಯುವರ್ ಲಿಮಿಟೇಷನ್. ಆ ಲಿಮಿಟೇಷನ್ ಅನ್ನ ನೀನು ತಿಳ್ಕೊ. ವೆನ್ ಯು ನೋ ದ ಲಿಮಿಟೇಷನ್, ನಿನಗೆ ಆವಾಗ ಇದು ಈ ದುಃಖ ಎಂಬುದೇನು? ದುಃಖ ಎಂಬುದು ನಮಗೆ ಪುರುಷಾರ್ಥ ಅಂತ ಹೇಳ್ತೀವಿ. ಪುರುಷಾರ್ಥ ಅನ್ನಂತರ ಏನು? ಪುರುಷಾರ್ಥ ಅಂದ್ರೆ ನಾವು ಬಯಸುವಂತ ವಸ್ತುಗಳನ್ನು ಪುರುಷಾರ್ಥ ಅಂತ ಹೇಳ್ತೀವಿ. ಈ ಪುರುಷಾರ್ಥ ಯಾರನ್ನ ನನಗೆ ದುಃಖ ಬೇಕು ಅಂತ ಬಯಸ್ತಾರ? ಯಾರು ಬಯಸೋದಿಲ್ಲ. ಸೊ ಆದ ಕಾರಣದಿಂದ ಈ ದುಃಖ ಎಂಬುದು ಪುರುಷಾರ್ಥ ಅಲ್ಲ. ಸೊ ಅದು ಬೇಡ ಅಂತ ಆಯ್ತು. ವಾಟ್ ಅಬೌಟ್ ಸುಖ ಅಂತ ಹೇಳಿದ್ರೆ, ಯಾವ ಸುಖದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸುಖ ಎಂಬುದು ಹೊರಗಿಂದ ಬರುವಂತ ಸುಖ, ಹೊರಗಿಂದ ಹೇಗೆ ಬಂತು ಹಾಗೇನೆ ಒಂದಾನೊಂದು ಕಾಲದಲ್ಲಿ ಹೋಗಿಬಿಡುತ್ತೆ. ಸೊ ಆ ಹೊರಗಿಂದ ಒಂದು ವಿಷಯಗಳಿಂದ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇದು ಮೂಲಕವಾಗಿ ನಿನಗೆ ಈ ವಿಷಯಗಳು ಮೂಲಕವಾಗಿ ನಿನಗೆ ಏನು ಸುಖ ಬಂದಿದೆಯೋ ಇದು ಒಂದಾನೊಂದು ದಿವಸದಲ್ಲಿ ಹೋಗಿಬಿಡುತ್ತೆ. ಸೊ ಅದು ಅನಿತ್ಯವಾದ ವಸ್ತುಗಳಲ್ಲಿ ದ ಮೋರ್ ಯು ಡೆವಲಪ್ ಅನ್ ಅಟ್ಯಾಚ್ಮೆಂಟ್. ಏನಿಲ್ಲಿ ಪ್ರಾಬ್ಲಮ್? ಬೇಡ ಅಂತ ಅನ್ನಬಾರದು. ದೇವರು ಕೊಟ್ಟ ಎಲ್ಲವನ್ನು ಸ್ವೀಕಾರ ಮಾಡಿ, ನನ್ನ ಸಾಧನೆಗೆ ದೇವರು ಇದನ್ನೆಲ್ಲ ಕೊಟ್ಟಿದ್ದಾನೆ, ಪ್ರೀತಿ ಮಾಡಿ. ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ನಮ್ಮ ವಸ್ತುಗಳು ಏನಾರಿದ್ರೆ ಅದನ್ನ ಜೋಪಾನವಾಗಿ ಇಟ್ಟುಕೊಳ್ಳೋದು ಎಲ್ಲವೂ ಮಾಡಿ, ನೋಯಿ ಇದು ದೇವರು ಕೊಟ್ಟ. ನಾವು ಹೌ ವಿ ಲಿವ್ ಇನ್ ಎ ರೆಂಟಲ್ ಹೌಸ್, ವಿ ಡೋಂಟ್ ಗೆಟ್ ಅಟ್ಯಾಚ್ ಟು ಎನಿ ರೆಂಟಲ್ ಹೌಸ್ ಬಿಕಾಸ್ ಆಲ್ ದ ಟೈಮ್ ವಿ ನೋ. ನಾವು ಫ್ರೆಂಡ್ಸ್ ಮನೆಗೆ ಹೋದನೋ ಹಾಗೆ ನಾವು ಹೋಗ್ತೀವಿ, ವಿ ಎಂಜಾಯ್ ದೇರ್ ಹಾಸ್ಪಿಟಾಲಿಟಿ, ವಿ ಎಂಜಾಯ್ ದೇರ್ ಥಿಂಗ್ಸ್, ಎಲ್ಲ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ಡೋಂಟ್ ಗೆಟ್ ಅಟ್ಯಾಚ್ ಟು ದಟ್. ವಿ ನೆವರ್ ಗೆಟ್ ಅಟ್ಯಾಚ್ ಟು ದಟ್. ಏನ್ ಅನ್ಕೋತೀವಿ, ಓ ಫ್ರೆಂಡ್ ಮನೇಲಿ ವಿ ಆರ್ ರಿಲೇಟಿವ್ ಮನೆ, ವಾಟ್ ಎವರ್ ಯು ಟೇಕ್. ಸೊ ಅಲ್ಲಿ ಇರ್ತೀವಿ ಕೆಲವು ಕಾಲ, ಇರ್ತೀವಿ, ವಿ ಎಂಜಾಯ್ ಎವ್ರಿಥಿಂಗ್, ವಿ ಆಲ್ ದ ಟೈಮ್ ವಿ ನೋ ಓ ನಮ್ಗೆ ರಿಟರ್ನ್ ಟಿಕೆಟ್ ಇವತ್ತು ದಿವಸ ಇದೆ, ವಿ ಹ್ಯಾವ್ ಟು ಗೋ ಬ್ಯಾಕ್. ಹಚ್ಕೊಳ್ಳೋದಿಲ್ಲ, ವಿ ಕೀಪ್ ದ ಮೆಮರಿ, ವಿ ಎಂಜಾಯ್ ಇಟ್. ಸೊ ಹಾಗೇನೆ ಒಂದು ಆ ರೀತಿಯಿಂದ ನಾವು ತಗೋಬೇಕು. ಸೊ ಇದು ತಗೊಂಡಾಗ ದೇವರು ಕೊಟ್ಟಿದ್ದು ಪೂರ್ತಿ ಎಂಜಾಯ್ ಮಾಡಿ ಎಲ್ಲ ಮಾಡಿ, ನೋಯಿಂಗ್ ಇಟ್ಸ್ ಲಿಮಿಟೇಷನ್. ಆವಾಗ ವಿಯೋಗ ಬಂದಾಗ ವಿಯೋಗ ದುಃಖ ಆಗೋದಿಲ್ಲ ಅಷ್ಟು. ಇನ್ಸ್ಟೆಡ್ ಆಫ್ ಓನಿಂಗ್ ಇಟ್, ನನ್ನದು ನನ್ನದು ಅಂದ್ರೆ ನನ್ನ ಅಧೀನ, ನನ್ನದು ನನ್ನದು ಅಂತ ನಾವು ಅಟ್ಯಾಚ್ಮೆಂಟ್ ಯಾವಾಗ ಬಳಸುವಾಗ ಅದು ನೆನಪು ಮಾಡ್ಕೋಬೇಕು, ಇದು ನನ್ನದಲ್ಲ, ದೇವರು ಕೊಟ್ಟದ್ದು, ನನ್ನ ಕರ್ಮಕ್ಕೆ ಅನುಗುಣವಾದ ದೇವರು ಕೊಟ್ಟದ್ದು ಯಾವುದು ನನ್ನದಲ್ಲ. ಈಶಾವಾಸ್ಯ ಇದಂ ಸರ್ವಂ, ದೇವರದೇ ಎಲ್ಲವೂ ನನ್ನ ಸಾಧನೆಗೆ, ಇದೆಲ್ಲ ಬೇಕು, ದೇವರು ಕೊಟ್ಟಿದ್ದಾನೆ, ಚೆಂದಾಗಿ ಇಟ್ಟುಕೊಳ್ಳೋಣ, ಚೆಂದಾಗಿ ಪ್ರೀತಿ ಮಾಡೋಣ, ನೋಯಿಂಗ್ ಆಲ್ ದ ಟೈಮ್ ಇಟ್ ಈಸ್ ಅನಿತ್ಯ. ಅದು ಮಾಡಿ ನನ್ನ ಪ್ರೀತಿ ಎಲ್ಲಿ ಇಡಬೇಕು, ಎಲ್ಲಿ ಪ್ರೀತಿಯನ್ನ ಇಡಬೇಕು ಅಂದ್ರೆ ಸೊ ಇದು ವಿಷಯದಿಂದ ಬರುವಂತ ಸುಖ ಆಗುತ್ತೆ. ಸೊ ಈ ಸುಖವು ನಮಗೆ ಬೇಕಾದ ನಿತ್ಯ ಸುಖವನ್ನ ಕೊಡೋದಿಲ್ಲ, ಒಂದಾನೊಂದು ದಿವಸ ಹೋಗಿಬಿಡುತ್ತೆ. ಸೊ ಅನಿತ್ಯ ಸುಖ, ಟೆಂಪ್ರರಿ ಸುಖವನ್ನ ಹಿಂದೆ ಬೆನ್ನತ್ತಿ ಹೋದಾಗ ದ ಮೋರ್ ಯು ಗೆಟ್ ದುಃಖ ಆಗತ್ತೆ. ಸೊ ಆದ ಕಾರಣದಿಂದ ಅತಿಯಾಗಿ ಅದನ್ನ ಬಯಸೋದೇ ಬೇಡ ಅಂತಾರೆ. ಹಾಗೆ ದುಃಖವನ್ನ ಬಯಸೋದಿಲ್ಲವೋ ಹಾಗೆ ಇದನ್ನು ಬಯಸಬೇಡಿ, ಇದನ್ನ ಬಯಸಬೇಡಿ ಅಂದ್ರೆ ಏನಾಗತ್ತಲ್ಲಿ ಬಯಸಬೇಡಿ ಅಂದ್ರೆ ಬಯಸೋದು ಮಾತ್ರ ಇಲ್ಲ, ನಾವು ದೇವರನ್ನ ಹೋಗಿ ಕೇಳ್ತೀವಿ ನಮ್ಗೆ ಅದು ಬೇಕು, ನಾವು ತುಂಬಾ ಇಷ್ಟ ಅದು ಬೇಕು ಇದು ಬೇಕು ಅಂತ, ಆ ಒಂದು ಬೇಕು ಬೇಕು ಅಂತ ಕೇಳೋದು, ಅದಕ್ಕಾಗೆ ನಾವು ಏನಾದ್ರು ಒಂದು ಪ್ರಯತ್ನ ಮಾಡೋದು, ಅದು ಹಿಂದೆ ಅದು ಸಿಕ್ಕಲಕ್ಕೆ ಏನೇನೇನೇನೋ ಪ್ರಯತ್ನಗಳನ್ನು ಮಾಡೋದು, ಆ ಫಲ ಬೇಕು ಫಲ ಬೇಕು ಅಂತ, ಆ ಫಲದ ಸ್ವಾಮಿತ್ವ, ಆ ಫಲದ ರಿಸಲ್ಟ್, ನಾವು ಬಯಸುವಂತ ವಸ್ತು ನಮಗೆ ಬೇಕು ಎಂಬುವ ಒಂದು ಫಲದ ಅತೀ ಆಸೆ, ಫಲ ನಮ್ಮ ಕೈಯಲ್ಲಿ ಇಲ್ಲ. ಅದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಇದ್ದರೆ ದೇವರು ಅದನ್ನ ಕೊಟ್ಟಾನೆ. ಸೊ ಕೊಟ್ಟದನ್ನ ನೀನು ಭುಂಜಿಸು, ದೇವರು ಏನು ಕೊಟ್ಟಾನೋ ಅದರಲ್ಲೇ ತೃಪ್ತನಾಗಿ ಅದನ್ನ ಸಂತೋಷದಿಂದ ಭೋಗ ಮಾಡು ಅಂತಾನೆ ಹೇಳ್ತಾರೆ. ದೇವರು ಕೊಟ್ಟದ್ದು ಅಂತ ಭೋಗ ಮಾಡು, ಇಟ್ ಈಸ್ ಇಂಪರ್ಮನೆಂಟ್, ಹಾಗೆ ನೀನು ತಿಳ್ಕೊಂಡು ಮಾಡು ಅಂತ ಹೇಳ್ತಾರೆ. ಅದು ಧೀರನಾದವನು ಏನು ಮಾಡ್ತಾನಂದ್ರೆ ಆ ಒಂದು ಎನಿಥಿಂಗ್ ಸುಖ ಬಂದಾಗಲೂ ಧೀರನ ಲಕ್ಷಣ ಏನು ಅಂದ್ರೆ ಅದು ಧೀರನಾಗೋದು ಎಂಬುದು ಒಂದು ಸಾಧಕನ ಲಕ್ಷಣ. ಅಂದ್ರೆ ಅದು ನಮ್ಮ ಗುರಿಯಾಗಿ, ಇವಾಗ ಆಗೋಲ್ಲ, ಅದು ಒಂದು ಗುರಿಯಾಗಿ ಇಟ್ಕೋಬೇಕು. ಅವನು ಏನು ಮಾಡ್ತಾನೆ ಅಂದ್ರೆ ಅವನಿಗೆ ಸುಖ ದುಃಖ ಇದು ಎರಡೂ ಬಂದಾಗ ಅದರಿಂದ ಆಗುವ ಪರಿಣಾಮ ಉಗ್ಗೋದು ಕುಗ್ಗೋದು ಬಾರದಂತೆ ತಡೆಯುತ್ತಾನೆ. ಹೇಗೆ ತಡೆಯುತ್ತಾನೆ? ಆ ವಸ್ತು ಮೇಲೆ ಅತಿಯಾದ ಸ್ನೇಹ, ಅತೀ ಅಭಿಮಾನವನ್ನ ಇಟ್ಟುಕೊಳ್ಳೋದಿಲ್ಲ ಅವನು. ಆದ ಕಾರಣದಿಂದ ಅವನಿಗೆ ದುಃಖ ಆಗೋದಿಲ್ಲ. ಅನಿತ್ಯವಾದ ವಸ್ತುವಿಂದ ಅವನಿಗೆ ಎಷ್ಟಾಗ್ಬೇಕೋ ಅಷ್ಟೇ ಆಗತ್ತೆ. ಸೊ ಉಬ್ಬೋದಿದ್ದ ಎಕ್ಸ್ಟ್ರೀಮ್ಸ್ ಅವನಿಗೆ ಆಗೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ಶ್ಲೋಕ ಹೇಳುವಾಗ ಈ ಶ್ಲೋಕದಲ್ಲಿ ಅವರು ಏನ್ ಹೇಳ್ತಾರಂದ್ರೆ ಇಲ್ಲೇ ಬರುತ್ತೆ 38th ಶ್ಲೋಕವೇ ಇದಕ್ಕೆ ಎರಡನೇ ಅಧ್ಯಾಯದಲ್ಲಿ 38th ಶ್ಲೋಕ ನೋಡಿದ್ರೆ ಅದೇ ಬರುತ್ತೆ. ಸುಖ ದುಃಖೆ ಸಮೇಕೃತ್ವ ಇದೇ ಅರ್ಥ ನೋಡಿ. ಸುಖ ದುಃಖೆ ಸಮೇಕೃತ್ವ ಲಾಭ ಅಲಾಭೋ ಜಯ ಅಜಯೌ ಕಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಂ ಅವಾಪ್ಯಸಿ. ಆ ಬಿಕಾಸ್ ಆಫ್ ದಿಸ್ ನಿನಗೆ ಪಾಪ, ಬಿಕಾಸ್ ಇಲ್ಲಿ ಕಾಂಟೆಕ್ಸ್ ಅರ್ಜುನ ಹೇಳ್ತಾನೆ ಅವನ್ನ ಕೊಂದ್ರೆ ಇದು ಕೊಂದ್ರ ದೊಡ್ಡವ್ರನ್ನ ಕೊಂದ್ರ ಇದೆಲ್ಲ ಮಾಡಿದೆ ಈ ಕೆಲಸ ಎಲ್ಲ ನಾವು ಮಾಡಿದ ನನ್ಗೆ ಪಾಪ ಬರತ್ತಲ್ಲ ಅಂದ್ರೆ ನಿನ್ಗೆ ಪಾಪ ಬರೋದಿಲ್ಲ. ನನ್ನ ದೊಡ್ಡವರು ನನ್ನ ಹಿರಿಯರು ನನ್ನ ಇದು ನನ್ನದು ನನ್ನದು ಅಂತ ಹಚ್ಕೋಬೇಡ. ಜಸ್ಟ್ ಆಲ್ ಇಟ್ಸ್ ಎನಿ ಆಟ್ ಧರ್ಮನ ಅಧರ್ಮವಾ ಅಂತ ಯೋಚನೆ ಮಾಡು. ಧರ್ಮದ ಪಕ್ಷದಲ್ಲಿ ನೀನು ಕ್ಷತ್ರಿಯನಾಗಿದ್ದಿ, ಧರ್ಮದ ಪಕ್ಷದಲ್ಲಿ ಇದ್ದು ನೀನು ಇದ್ದ ನಿನ್ನ ಕರ್ತವ್ಯವನ್ನ ಮಾಡು. ವಾಟ್ ಎವರ್ ಇಸ್ ಯುವರ್ ಡೆಸ್ಟೈನ್ ಡ್ಯೂಟಿ ಅದನ್ನ ನೀನು ಡಿಸ್ಚಾರ್ಜ್ ಮಾಡು. ಕರ್ಮ ಮಾಡೋದಲ್ಲಿ ನಿನಗೆ ಅಧಿಕಾರ ಇದೆ ಅಂತ ಅಲ್ಲಿ ಹೇಳ್ತಾರೆ. ಅದು ಹೇಳ್ಬಿಟ್ಟು ಅಷ್ಟೇ ಸಾಕ ಅಂತ ಹೇಳಬಹುದು. ಫಲವನ್ನ ತ್ಯಾಗ ಮಾಡು, ಫಲದ ಸ್ವಾಮಿತ್ವ ನಿನ್ಗೆ ಇಲ್ಲ. ಫಲ ಕೊಡೋದು ಎಂಬುದು ದೇವರ ಲಕ್ಷಣ. ಸೊ ಅಲ್ಲಿ ಸ್ವಾಮಿತ್ವ, ದಟ್ ಓನರ್ಶಿಪ್ ಆಫ್ ಫಲ, ನಾನು ಇದು ಮಾಡಿದ್ದೆ ಇದು ಸಿಕ್ಕಬೇಕು, ಇದು ನನ್ಗೆ ಬರಲೇಬೇಕು. ಡೋಂಟ್ ಕೀಪ್ ದಟ್, ಅದು ನಿನ್ನ ಕೈಯಲ್ಲಿ ಇಲ್ಲ, ಅದು ದೇವರ ಗುಣ. ದೇವರ ಗುಣವನ್ನ ನೀನು ಬಯಸಬಾರದು ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಡಿಸೈರ್ ಆ ಒಂದು ಅತಿ ಆ ಬಯಕೆ ಇದೆಲ್ಲ ಬಿಡು ಅಂತ ಹೇಳ್ತಾ ಇದ್ದೀರಿ, ಮತ್ತು ಆ ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ನಿನ್ನ ಕರ್ತವ್ಯ ಮಾಡು, ನಿನ್ನ ಕರ್ತವ್ಯ ಪ್ರತಿಯೊಬ್ಬರಿಗೇನು ನಮ್ಗೆ ಏನು ಮಾಡಬೇಕು, ನಮ್ ನಮ್ಮ ರೋಲ್ ಇನ್ ದ ಫ್ಯಾಮಿಲಿ, ರೋಲ್ ಇನ್ ಅವರ್ ಸೊಸೈಟಿ ನಮ್ಗೆ ಗೊತ್ತು. ಆ ಕೆಲಸವನ್ನ ಭಗವಂತನ ಪೂಜೆ, ಭಗವಂತ ಈ ಇದ್ಲಿ ನನ್ಗೆ ಹೀಗೆ ಇಟ್ಟಿದ್ದಾನೆ, ಇದನ್ನ ನಾನು ಮಾಡುವ ಮೂಲಕ ತೃಪ್ತಿ ಆಗೋರು ನಾಟ್ ದ ಪೀಪಲ್ ಅರೌಂಡ್ ಅಸ್, ತೃಪ್ತಿ ಆಗೋನು ಭಗವಂತ, ಅವನನ್ನ ತೃಪ್ತಿ ಮಾಡಬೇಕು, ಅವನೇ ಫಲ, ಅವನು ಫಲ ಕೊಡುವನು, ಉಳಿದವ್ರನ್ನ ತೃಪ್ತಿ ಮಾಡಿ ಏನು ಪ್ರಯೋಜನವೂ ಇಲ್ಲ. ಸೊ ಅವನನ್ನ ತೃಪ್ತಿ ಮಾಡುವ ಧರ್ಮದ ಪಕ್ಷದಲ್ಲಿ ನಿನ್ನ ಕರ್ತವ್ಯ. ಇಫ್ ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ, ಡೋಂಟ್ ಟೇಕ್ ಸಮ್ವನ್ ಎಲ್ಸ್ ಡ್ಯೂಟಿ ಆಸ್ ಯುವರ್ ಡ್ಯೂಟಿ, ಡೋಂಟ್ ಟೇಕ್ ಲಾ ಇನ್ ಟು ಯುವರ್ ಓನ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ, ಹಾಗೆ ಮಾಡು ಅಂತ ಹೇಳ್ತಾರೆ. ಸೊ ಅಷ್ಟೇ ಸಾಕ ಅಂದ್ರೆ ದೇವ್ರು ಮಾಡ್ತಾನಂದ್ ದೇವ್ರನ್ನ ತಂದಿವಿಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ ತ್ರೈಗುಣ್ಯ. ಅದಕ್ಕೆ ಹೇಳುವ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮಂ ಆತ್ಮವಾನ್ ಅಂತ ಅಲ್ಲಿ ಹೇಳ್ತಾರೆ. ಅದನ್ನೇ ಈ ಪದ್ಯದಲ್ಲಿ ಅಲ್ಲಿ ಆ ಪರಮನ ಸಕಲ ಎಂದೇಗಳಿ ವ್ಯಾಪಕನು ತಾನಾಗಿ ಅಂತ ಬಂದಿದೆ ಇಲ್ಲಿ. ಮತ್ತು ಒಳಹೊರಗಿದ್ದು ಕರುಣಾಳು ಸಂತೈಪ ದೇಹಾನುಬಂಧಿಗಳಂತೆ ಒಳಹೊರಗಿದ್ದು ಕರುಣಾಳು ಅಂತ ಇಲ್ಲಿ ಹೇಳಿದ್ದಾರಲ್ಲ. ಅದು ಇದು ಮಾಡೋದು ಮಾತ್ರ ಇಲ್ಲ, ಹೇಳೋದು ಏನು ಅಂದ್ರೆ ತ್ರಿಗುಣ. ಇದು ನೋಡಿದ್ದೀವಿ ಹಿಂದಿನ ಪದ್ಯದಲ್ಲಿ ಇನ್ನು ಹೇಳಿ, ನಿತ್ಯವಾಗಿ ಇರುವಂತ ವಸ್ತುಗಳು ಅಂತ ತಕೊಂಡಾಗೆ ಎಲ್ಲವೂ ತ್ರಿಗುಣದಿಂದಲೇ ಆಗುವರು, ತ್ರಿಗುಣದಿಂದಲೇ ಬಂದಿರು. ನಮ್ಮ ದೇಹ ಮತ್ತು ನಮ್ಮ ಕರ್ಮಗಳು ಆ ಫಲ ಬಂದಾಗ ಅದನ್ನ ಸ್ವೀಕಾರ ಮಾಡೋದು ಎಲ್ಲವೂ ಈ ಒಂದು ಮೂರು ಗುಣದಿಂದಲೇ, ನಮ್ಮ ಲಿಂಗ ದೇಹದಲ್ಲಿ ಇರುವಂತ ಈ ಮೂರು ಗುಣದಿಂದಲೇ ಎಲ್ಲವೂ ನಮ್ಗೆ ಬರ್ತಾ ಇದೆ. ಈ ಮೂರು ಗುಣಗಳು ಇನ್ನ ಕಾಡನ್ಸ್ ಇತ್ತವರ ಸ್ವರೂಪವೇ ಇರುತ್ತೆ. ಸೊ ಇದು ಎಲ್ಲವೂ ಬಂದಿದೆ. ಹಾಗೇನೆ ನಾಟ್ ಓನ್ಲಿ ದಿಸ್, ಈ ಪ್ರಪಂಚದಲ್ಲಿ ಇರುವಂತದ್ದು ಎಲ್ಲವೂ ಮೂರು ಗುಣಗಳಿಂದ ಬಂದಿದೆ, ಇನ್ಕ್ಲೂಡಿಂಗ್ ಈ ಒಂದು ವೇದಗಳಲ್ಲಿನೂ ನೀವು ಮೇಲಿಂದ ಮೇಲೆ ಅರ್ಥ ತಕೋಬಾರ್ದು. ಒಂದು ಅರ್ಥದಲ್ಲಿ ಹೇಳ್ತಾರೆ ಮೇಲಿಂದ ಮೇಲೆ ಇರುವಂತ ಅರ್ಥವನ್ನ ತಕೋಬಾರದು ಅಂತ ಹೇಳ್ತಾರೆ. ಇನ್ನೊಂದು ವೇದಗಳು ಅಂದ್ರೆ ಏನು, ವೇದಗಳು ಅದಕ್ಕೆ ಅನುಗುಣವಾಗಿ, ವೇದಗಳು ತುಂಬಾ ಕಠಿಣ, ನಮ್ಗೆ ಅದಕ್ಕೆ ಒಂದು ಬೀಜ ಇದ್ದಂತೆ. ಮಾವಿನಣ್ಣನ್ನ ನಾವು ಸಬಿಬೇಕಂದ್ರೆ ಬರೀ ಮಾವಿನ ಬೀಜ ಕೊಟ್ರೆ, ಬೀಜದಲ್ಲಿ ಎಲ್ಲಾ ಶಕ್ತಿ ಇದೆ. ಒಂದು ಬೀಜ ಮಾವಿನ ಬೀಜ ಕೊಟ್ರೆ ನಿಮ್ಗೆ ಆ ಬೀಜ ಬೆಳೆದು ಹಣ್ಣಾಗಿ ಅದೆಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್, ವಿ ಕೆನಾಟ್ ಇವನ್ ಪರ್ಸೀವ್. ಇನ್ಸ್ಟೆಡ್ ಒಂದು ಮಾವಿನ ರಸವನ್ನೇ ಕೊಟ್ಟು ಬಿಟ್ರೆ ನಮ್ಗೆ ತುಂಬಾ ಸುಲಭ ಆಗಿಬಿಡುತ್ತೆ. ಹಾಗೆ ಆ ವೇದದ ಅರ್ಥವನ್ನ ಇತಿಹಾಸ ಪುರಾಣಗಳ ದ್ವಾರ ಅದೂ ಕಠಿಣ ಆದಾಗೆ ನಮ್ಗೆ ಆ ಒಂದು ರಸದ ರೂಪದಿಂದ ಈ ಹರಿಕಥಾಂಸಾರ ಮುಂತಾದ ಗ್ರಂಥಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಏನು ಮಾಡತ್ತ, ವೇದಗಳು ಮಾಡುವ ಕೆಲಸವೇ ಇದು ಇವಾಗ ಮಾಡ್ತಾ ಇದೆ. ಇದು ಏನು ಮಾಡತ್ತ ಅಂದ್ರೆ ತ್ರೈಗುಣ್ಯ ವಿಷ, ಮೂರು ಗುಣದಿಂದ ನಮಗೆ ಬರುವಂತ ವಿಷಯ ಎಂಬುದಕ್ಕೆ ರಾಯರು ವಿಷ ಪ್ಲಸ್ ಯಾ ಅಂತ ಹಾಕೊಂಡಿದ್ದಾರೆ. ಅಂದ್ರೆ ಈ ಮೂರು ಗುಣದಿಂದ ಬರುವಂತ ಅಂಡ್ ಬಿಕಾಸ್ ದೇ ಮೂರು ಗುಣ ಇಟ್ ಸೆಲ್ಫ್ ಇಸ್ ದೋಷ ಅಲ್ಲ, ಮೂರು ಗುಣಗಳು ಇದೆ, ಆರ್ ಲೈಕ್ ಮೋರ್ ಲೈಕ್ ಎ ಕ್ಯಾಟಲಿಸ್ಟ್. ಈ ಮೂರು ಗುಣಗಳು ಇದೆ ಪ್ರವೋಕೆಟ್, ಅದನಿಂದ ಬರುವಂತ ವಿಷಗಳು ಅಂದ್ರೆ ಇಲ್ಲಿ ಏನು, ಈ ಒಂದು ಅನಿತ್ಯವನ್ನ ನಿತ್ಯವಾಗಿ ಭಾವಿಸಿ ಅದ ಮೇಲೆ ಎಕ್ಸಸ್ ಆಗಿ ಮಮತೆಯನ್ನ ಇಡೋದು, ಸೊ ದೇವರನ್ನ ಮರೆಯೋದು, ಇದು ಎಲ್ಲವೂ ವಿಷ. ಸೊ ಮೂರು ಗುಣದಿಂದ ಬರುವಂತ ಈ ವಿಷ ಸದೃಶವಾದದ್ದು. ಯಾಕೆ ಇದು ವಿಷ ಸದೃಶ ಅಂದ್ರೆ ಇದು ಫಲವನ್ನ ಬೇಡೋದು ಸರಿ, ಯಾಕೆ ವಿಷ ಸದೃಶ ಅಂದ್ರೆ ಇದು ನಮ್ಮನ್ನ ಸಂಸಾರದಲ್ಲಿ ಇಡುತ್ತೆ. ನಾವು ಏನೇನು ದೇವರನ್ನ ಕೇಳ್ತೀವೋ, ಈ ಫಲವನ್ನ ಏನು ಬಯಸ್ತೀವೋ, ಆ ಫಲ ನಮ್ಗೆ ದೇವರು ಕೊಟ್ರೆ ಆ ಫಲ ಬಯಸೋದು, ಆ ಫಲದಲ್ಲೇ ಆಸಕ್ತರಾಗೋದು, ಅದು ಇನ್ನು ಸಂಸಾರಕ್ಕೆ ನಮ್ಗೆ ಕಾರಣ ಆಗತ್ತೆ. ಸೊ ಇದು ಏನು ಕೊಡುತ್ತೆ, ಈ ಮೂರು ಗುಣಗಳು ಏನು ಕೊಡತ್ತೆ ಅಂದ್ರೆ ನಮ್ಗೆ ಈ ಸಂಸಾರ ಅಂಬೋ ಬಂಧನದಲ್ಲಿ ಹಾಕ್ತಾ ಇದೆ. ಯಾಕೆ ಬಂಧನ ಬೇಡ ಅಂದ್ರೆ ಇದು ದುಃಖದಿಂದ ಕೂಡಿರುವಂತದ್ದೇ ಈ ಸಂಸಾರ ಅಂಬೋದು. ನಾವು ವಿ ಆರ್ ಇನ್ ಪರ್ಸೂಟ್ ಆಫ್ ನಿತ್ಯ ಹ್ಯಾಪಿನೆಸ್. ಸೊ ಇದು ನಿತ್ಯ ಹ್ಯಾಪಿನೆಸ್ಗೆ ವಿರುದ್ಧವಾಗಿದ್ದ ಆ ವಿಷವನ್ನ, ಸೊ ಈ ಸಂಸಾರ ಅಂಬೋ ವಿಷವನ್ನ ಆರ್ ಈ ತ್ರಿಗುಣದಿಂದ ಬರುವಂತ ಸಂಸಾರವೇ ವಿಷ ಅಂತ ಆಗೋದಿಲ್ಲ. ಸಂಸಾರ ದಿಂದ ನಾವು ಈಜಿ ಗೆಲ್ಲಿಸಬೇಕು ಅಂತ ಹೇಳ್ತಾರಲ್ಲ, ಸೊ ಸಂಸಾರದಲ್ಲಿ ಹೇಗೆ ವರ್ತನೆ ಮಾಡಬೇಕು ಎಂಬುದನ್ನ ಈ ಗ್ರಂಥಗಳು ನಮ್ಗೆ ತಿಳಿಸಿಕೊಡುತ್ತೆ. ಆವಾಗ ಅದು ಮೋಚಕ ಆಗತ್ತೆ. ಸೊ ಈ ಸಂಸಾರದಿಂದ ಈ ಬಂಧನ ಬಂಧನ ಅಂದ್ರೆ ಕಾಮ್ಯ ಕರ್ಮಗಳನ್ನ ಮಾಡೋದು, ಬಯಸೋದು, ಇದೆಲ್ಲ ಇಟ್ಕೊಂಡು ಇರುವಂತ ಈ ವಿಷಯಗಳನ್ನ ತ್ರೈಗುಣ್ಯ ವಿಷಯ ವೇದ ನೀನು ನೀನು ನಿಸ್ತ್ರೈಗುಣ್ಯೋ ಭವಾರ್ಜನ ನಿಸ್ತ್ರೈಗುಣ ಈ ಒಂದು ಈ ಮೂರು ಗುಣದಿಂದ ಬರುವಂತ ಈ ಪ್ರವಾಹ ಈ ಒಂದು ಪ್ರಭಾವ ಬರತ್ತಲ್ಲ ಪ್ರವಾಹ ತರ ಬರುವಂತ ಇದಕ್ಕೆ ನೀನು ಒಳಗಾಗಬೇಡ. ನಿಸ್ತ್ರೈಗುಣ್ಯೋ ಭವಾರ್ಜುನ ಇದನ್ನ ನೀನು ಮೀರಿ ನಿಲ್ಲು. ಹೇಗೆ ಮೀರಿ ನಿಲ್ಲದು ಅಂದ್ರೆ ಅದಕ್ಕೆ ಆನ್ಸರ್ ಬಂದು ನಿರ್ದ್ವಂದ್ವ ನಿರ್ದ್ವಂದ್ವ ಈ ಒಂದು ದ್ವಂದ್ವಗಳನ್ನ ಹಾನಿ ವೃದ್ಧಿ ಜಯ ಅಪಜಯ ಪುಣ್ಯ ಅಪುಣ್ಯ ಹರುಷ ಅಮರುಷ ಲಾಭ ಅಲಾಭ ಈ ಮುಂತಾದ ಸುಖ ದುಃಖ ಅದನ್ನ ನೀನು ನಿರ್ದ್ವಂದನಾಗು, ಅದನ್ನ ಸಮದೃಷ್ಟಿಯಿಂದ ನೋಡು. ಆ ದ್ವಂದ್ವಗಳನ್ನ ಮೀರಿ ನಿಲ್ಲಲ್ಲ. ಅದಕ್ಕೆ ಹೇಗೆ ಸಾಧ್ಯ ಆಗತ್ತೆ, ಹೇಗೆ ಅದು ಸಾಧ್ಯ ಆಗತ್ತೆ ಅಂದ್ರೆ ಆವಾಗ ಆನ್ಸರ್ ಹೇಳ್ತಾರೆ ನಿತ್ಯ ಸತ್ವಸ್ಥ ಅಂತ ಹೇಳ್ತಾರೆ. ಏನು ಅದಕ್ಕೆ ಹೇಗೆ ಮಾಡಬೇಕು, ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನಿತ್ಯ ನಿತ್ಯ ಅಂದ್ರೆ ಯಾವ ನೀನು ಅನಿತ್ಯ ವಿಷಯ ಕಡೆ ಮನಸ್ಸು ಇಟ್ಟುಕೋಬಾರದು. ನಿತ್ಯ ವಿಷಯ ನಿತ್ಯ ಸತ್ವ ಅಂತ ರಾಯರು ನಿತ್ಯ ಸತ್ವಸ್ಥ ಎಂಬುದನ್ನ ಬಿಡಿಸ್ತಾರೆ. ನಿತ್ಯ ನಿತ್ಯನಾಗಿ ಯಾವತ್ತು ಶಾಶ್ವತವಾಗಿ ಇರುವಂತ ಭಗವಂತ, ಆ ನಿತ್ಯನಾದ ಸತ್ ಅಂದ್ರೆ ನಿರ್ದೋಷನಾದಂಥವನಲ್ಲಿ, ಸ್ಥ ಅಂದ್ರೆ ಇರು ನೀನು ನಿನ್ನ ಮನಸ್ಸು ಅದನ್ನೇ ಇಲ್ಲಿ ಹೇಳ್ತಾರೆ. ಆ ಪರಮ ಸಕಲೇಂದ್ರಿಯಗಳು ವ್ಯಾಪಕನು ತಾನಾಗಿ ವಿಷಯ ತಾ ಪರಿಹರಿಸು ತಿಳಿಸಿ ಸರ್ವ ಜೀವರುಗಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪದ ಧಾರಕ ತೋರಿಕೊಳ್ಳದೆ ಕರ್ಮಗಳನ್ನು ಮಾಡ್ಪ. ಸೊ ಇವನಲ್ಲಿ ನೀನು ಮನಸ್ಸನ್ನ ಇಡು. ಸೊ ನಿರ್ಬಂಧ ನಿತ್ಯ ಸತ್ವಸ್ಥ ಅವನಲ್ಲಿ ಇಂಥ ಭಗವಂತ ಅವನು ನಿತ್ಯವಾಗಿ ನಿನ್ನ ಒಳಗೇನೆ ಯಾವತ್ತು ಇರುವವನು. ನಿತ್ಯ ಸುಖ ಅವನು ಈ ಸುಖವನ್ನ ಅವನೇ ನಿನ್ಗೆ ಕೊಡ್ಲಕ್ಕೆ ಸಾಮರ್ಥ್ಯನಾದವನು. ಅವನಲ್ಲಿ ಮನಸ್ಸನ್ನೇ ಇಡು, ನಿನ್ಗೆ ಪ್ರಯೋಜನ ಆಗುತ್ತೆ. ನಿತ್ಯ ನಿತ್ಯೋಗಕ್ಷೇಮಂ ಆತ್ಮವಾನ್ ಅಂತ ಹೇಳುವಾಗ ಇಲ್ಲಿ ರಾಯರು ಹೇಳ್ತಾರೆ ನಿರ್ದ್ವಂದ್ವೋ ಭವ ನಿತ್ಯ ಸತ್ವಸ್ಥೋ ಭವ ನಿರ್ಯೋಗಕ್ಷೇಮೋ ಭವ. ನಿರ್ಯೋಗಕ್ಷೇಮ ಅಂದ್ರೆ ಯೋಗಕ್ಷೇಮ ನಮ್ಗೆ ಗೊತ್ತು. ಯೋಗ ಅಂದ್ರೆ ಇಲ್ಲದ ವಸ್ತುವನ್ನ ಪಡೆಯೋದು, ಬಯಸೋದು, ಪಡೆಯೋದು ಯೋಗ. ಕ್ಷೇಮ ಅಂದ್ರೆ ಬಂದ ವಸ್ತುವನ್ನ ಯಾವತ್ತೂ ಸುರಕ್ಷಿತವಾಗಿ ಇರಬೇಕು. ನಮ್ಗೆ ದುಡ್ಡು ಬೇಕು, ದುಡ್ಡು ಇಲ್ಲ ಇವಾಗ, ದುಡ್ಡು ಬೇಕು ಅದು ಯೋಗ. ನಮ್ಮ 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 ಹತ್ರ ಇಲ್ಲದ ವಸ್ತು ನಮ್ಗೆ ಬರೋದು, ದುಡ್ಡು ಇಲ್ಲ ದುಡ್ಡು ಬಂತು ಅದು ಯೋಗ. ಬಂದ ದುಡ್ಡು ನಮ್ಮಲ್ಲೇ ಇರಬೇಕು ಅದು ಕ್ಷೇಮ. ಸೊ ಇದು ಏನು ನಿರ್ಯೋಗ ಕ್ಷೇಮ ಅಂದ್ರೆ ಏನು ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಇರುವಂತ ಅದನ್ನ ಬಯಸಬೇಡ, ತುಂಬಾ ಬಯಸಬೇಡ. ಆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಇರುವಂತ ವಸ್ತುಗಳು ವ್ಯಕ್ತಿಗಳು ಅದನ್ನ ಬಯಸಬೇಡ, ಅದನ್ನ ನಮ್ಮ ಹತ್ರಯೇ ಇರಬೇಕು, ಇದನ್ನು ನೀನು ಅಪೇಕ್ಷೆ ಪಡಬೇಡ. ನಿರ್ಯೋಗ ಕ್ಷೇಮ ಭವ ಮತ್ತು ಆತ್ಮವಾನ್ ಭವ. ಆತ್ಮವಾನ್ ಅಂದ್ರೆ ದೇವರನ್ನ ಸ್ವಾಮಿ, ಮಮ ಸ್ವಾಮಿ ಅಂತ ಹೇಳ್ತಾರೆ. ಮಮ ಸ್ವಾಮಿ ಹರೇ ನಿತ್ಯಂ ಅಂತ ಹೇಳ್ತಾರಲ್ಲ ಹಾಗೆ, ನನ್ನ ಸ್ವಾಮಿ ಸರ್ವಸ್ವಾಮಿ ಭಿನ್ನರಹಿತ ಅಖಿಲ ಜಗತ್ ಅಂತರ್ಯಾಮಿ ಅಂತ ಹೇಳ್ತಾರಲ್ಲ ಅದು ಭಾವ. ಸೊ ಅವನು ಆತ್ಮ, ಅವನು ಸ್ವಾಮಿ ಎಂಬವ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮ ಎಂಬ ಉಪಾಸನೆ ಮೋಕ್ಷಯೋಗ್ಯ ಜೀವಿಗಳು ಎಲ್ಲರೂ ಮಾಡು ಅಂದ್ರೆ ಅವನು ಸ್ವಾಮಿ. ಇದು ನಮ್ಗೆ ಜೀರ್ಣ ಮಾಡಿದ ಕಣ್ಣಿಂದ ನೋಡೋವಾಗ, ಕೈಯಿಂದ ಕೆಲಸ ಮಾಡೋವಾಗ, ನಾವು ನಡೆಯುವಾಗ ಅವನು ಸ್ವಾಮಿ ನಾನು ದಾಸ ಹೃದಯದಲ್ಲಿ ಆ ಒಂದು ಲಕ್ಷಣದಿಂದಲೇ ನಾವು ಇದ್ದೀವಿ. ಸೊ ಅದನ್ನ ಎಲ್ಲ ಇಟ್ಟುಕೊಂಡು ನಾವು ಅವನ ದಾಸ, ಅವನು ಸ್ವಾಮಿ, ಯಾವಾಗ್ಲೂ ನನ್ನ ಸ್ವಾಮಿ ಎಂಬ ಭಾವದಿಂದ ನಾವು ನಮ್ಮ ಕರ್ಮಗಳನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರ. ಈಗ ಅಂತ ಹೇಳ್ಬಿಟ್ಟು ಇನ್ನೊಂದು ಏನ್ ಹೇಳ್ತಾರಂದ್ರೆ, ಇನ್ನೊಂದು ಇಲ್ಲಿ ಬರುತ್ತೆ. ಯೋಗ ಅಂತ ಬರುತ್ತಲ್ಲ, ಯೋಗದಲ್ಲಿ ಇರು, ಯೋಗಸ್ಥ ಕುರು ಕರ್ಮಾಣಿ. ಹೇಗೆ ಮಾಡ್ಬೇಕು ಇಷ್ಟು ದಿವಸ ಹೇಳಿದ್ರ ಏನ್ ಹೇಳಿದ್ರು ಕೃಷ್ಣ ಏನ್ ಹೇಳಿದ್ದಾರೆ ಕರ್ಮ ಗೀತೆಯಲ್ಲಿ, ಕರ್ಮವನ್ನ ಅರ್ಜುನನ ಕೊಟ್ಟನೆಯನ್ನು ಯಾಕೆ ನಾನು ಯುದ್ಧ ಮಾಡಿ ದುಃಖವನ್ನ ಬಾರದಂತೆ ತಡೆದು ಅಭಿಮಾನ ತ್ಯಾಗ ಮೂಲಕವಾಗ ನಾನು ಯಾಕೆ ಇಷ್ಟು ಮಾಡಬೇಕು, ಅಭಿಮಾನವನ್ನೇ ತ್ಯಾಗ ಮಾಡಬೇಕಂದ್ರೆ ಅಭಿಮಾನವನ್ನೇ ತ್ಯಾಗ ಮಾಡಬೇಕಂದ್ರೆ ಯುದ್ಧವೇ ಮಾಡದೇ ಇದ್ರೆ ಇಷ್ಟೆಲ್ಲ ಆಗೋದೇ ಇಲ್ಲವೆಲ್ಲ ಅಂತ ಕೇಳಿದಾಗ ಅಲ್ಲಿ ಕೃಷ್ಣ ಏನ್ ಹೇಳಿದ, ನೀನು ನಿನ್ನ ಕರ್ಮವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಕರ್ಮ ಮಾಡದೆ ಅಕರ್ಮ ಅಂತ, ಕರ್ಮ ಮಾಡದೆ ಇಲ್ಲಿ ಇಲ್ಲಿ ಇದರಲ್ಲಿ ಕರ್ಮವೇ ಮಾಡದೆ ನಿನ್ನ ಡ್ಯೂಟಿ ಇಸ್ ಟು ಫೈಟ್, ಅದು ನಿನ್ನ ವಿಹಿತ ಧರ್ಮ, ಅದನ್ನ ನೀನು ಮಾಡದೆ ಇರಬಾರದು. ಅಕರ್ಮ ಅಕರ್ಮ, ಯು ಹ್ಯಾವ್ ಟು ಗಿವ್ ಅಪ್ ದಟ್. ನಾನು ಏನು ಮಾಡಲ್ಲ, ನಾನು ಅವಾಗ ಮಾಡದೇ ಇದ್ರೆ ನನಗೆ ದುಃಖವೇ ಇಲ್ಲ, ನಾನು ಹೋಗದೇ ಇದ್ರೆ ನನಗೆ ದುಃಖವೇ ಇಲ್ಲ, ಜಸ್ಟ್ ಶೈಯಿಂಗ್ ಅವೇ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಅದನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಸರಿ, ಮಾಡಬಾರದು ಎಂಬುದನ್ನ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ತತ್ವ ಧನಂಜಯ ಅಂತ ಹೇಳ್ತಾರೆ. ಅಂದ್ರೆ ಏನು, ಯೋಗಸ್ಥನಾಗಿರು. ಯೋಗಸ್ಥನಾಗಿರು ಅಂದ್ರೆ ಏನರ್ಥ, ಯೋಗಸ್ಥನಾಗಿರು ಅಂದ್ರೆ ಯೋಗದಲ್ಲಿ ಇರು ಅಂತ ಅರ್ಥ ಆಯ್ತು. ಯೋಗಾನುಷ್ಠಾನದಲ್ಲಿ ಇರು ಅಂತ ಒಂದು ಅರ್ಥ ಆಯ್ತು. ಯೋಗಾನುಷ್ಠಾನದಲ್ಲಿ ಇರು ಅಂದ್ರೆ ಏನರ್ಥ ಅಂದ್ರೆ ಎರಡು ಹೇಳ್ತಾರೆ. ಏನು, ಸಂಘವನ್ನ ಫಲ ಸ್ನೇಹವನ್ನ, ಸಂಘವನ್ನ ಅಭಿಮಾನವನ್ನ, ಅತಿಯಾಗಿರುವಂತ ಈ ಅಭಿಮಾನವನ್ನ ಬಿಡು ಅಂತ ಒಂದು. ಇನ್ನೊಂದು, ಸಮವಾಗಿ ನೋಡು. ಇದನ್ನೇ ನಾವು ನೋಡ್ತಾ ಬಂದಿದ್ದೀವಿ, ಸಮವಾಗಿ ನೋಡು. ದುಃಖ ಬಂದಾಗಲು ಸುಖ ಬಂದಾಗಲು ಡೋಂಟ್ ಗೋ ಟು ಎಕ್ಸ್ಟ್ರೀಮ್ಸ್, ಟ್ರೈ ಟು ಹ್ಯಾವ್ ಅ ಬ್ಯಾಲೆನ್ಸ್ ಅಪ್ರೋಚ್. ಅಟ್ಲೀಸ್ಟ್ ನಮ್ಮಂತ ಲೆವೆಲ್ಲಿ ಹೇಳೋದು, ಬ್ಯಾಲೆನ್ಸ್ಡ್ ಲೆವೆಲ್ ಆಗಿರು. ಸಮೋಭೂತ್ವ, ಸೊ ಸಂಘವನ್ನ ಬಿಡು, ಸಮೋಭೂತ್ವ ಅಂತ ಹೇಳಿದ. ಇವಾಗ ಸಂಘವನ್ನ ಒಂದು ಬಿಟ್ರೆ ಆಗತ್ತ, ಯೋಗಸ್ಥನ ಸಂಘವನ್ನ ಬಿಟ್ಬಿಟ್ಟೆಪ್ಪ, ಎಲ್ಲರ ಸಂಘವನ್ನ ಬಿಟ್ಟು ದೂರ ಹೋಗಿ ಕಾಡಲ್ಲಿ ಹೋಗಿ ಕೂತು ಬಿಟ್ಟೀನಿ, ನನ್ನ ಸಂಘವೆಲ್ಲ ಬಿಟ್ಟು ಬಿಟ್ಟೆ, ಜನರ ವ್ಯಕ್ತಿ ಸಂಘ ವಸ್ತು ಸಂಘ ಎಲ್ಲ ಬಿಟ್ಟು ನಾನು ಕೂತು ಬಿಟ್ಟೆ ಅಂದ್ರೆ ಆಗತ್ತ ಅಂದ್ರೆ ಹೇಳಿದ್ರೆ ಇಲ್ಲ. ಅದಕ್ಕೆ ಕೃಷ್ಣ ಹೇಳುವಂತ ಉತ್ತರ ಏನು ಅಂದ್ರೆ, ನೀನು ಸಮತ್ವಂ ಯೋಗ ಉಚ್ಚತೆ ಅಂತ ಅಲ್ಲಿ ಕನ್ಕ್ಲೂಡ್ ಮಾಡ್ತಾರೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ತೆಕ್ವ ಧನಂಜಯ ಸಿದ್ಧ ಅಸಿದ್ಧೌ ಸಮೋಭೂತ್ವ ಸಮತ್ವಂ ಯೋಗ ಉಚ್ಚತೆ. ಸಮತ್ವಂ ಯೋಗ ಉಚ್ಚತೆ ಅಂದರೆ ನೀನು ಹೇಗೆ ಮಾಡಬೇಕು ಅಂದ್ರೆ, ಯಾಗ ಅನುಷ್ಠಾನ ಇದನ್ನ ಮಾಡಬೇಕು ಅಂದ್ರೆ ನೀನು ಸಮತ್ವ ಸಮವಾಗಿ ನೋಡು, ಸುಖ ದುಃಖವನ್ನ ಸಮವಾಗಿ ನೋಡು. ಬಿಕಾಸ್ ಹೇಗೆ ಸಮವಾಗಿ ನೋಡೋದು ಅಂದ್ರೆ, ದುಃಖ ಹೇಗೆ ನನಗೆ ಪುರುಷಾರ್ಥ ಅಲ್ಲವೋ, ನಾನು ಬಯಸುವ ವಸ್ತು ಅಲ್ಲವೋ, ಹಾಗೇನೆ ಈ ಒಂದು ಅನಿತ್ಯವಾಗಿ ಇರುವಂತ ಸುಖ, ಟೆಂಪರರಿ ಸುಖ, ಇದು ನಾನು ಬಯಸುವಂತದ್ದ ಅಲ್ಲ. ಬಿಕಾಸ್ ಇಟ್ ಇಸ್ ಟೆಂಪ್ರರಿ, ಸುಖ ಶಾಶ್ವತ ಸಿಕ್ಕೋದಿಲ್ಲ. ಸೊ ಇದು ಎರಡು ನನಗೆ ಮೋಕ್ಷ, ಮೋಕ್ಷ ಅಂದ್ರೆ ನನ್ನ ಪರ್ಮನೆಂಟ್ ಸುಖಕ್ಕೆ ವಿರೋಧಿಯಾಗಿದೆ. ಆ ವಿಷಯದಲ್ಲಿ ಇದು ಎರಡು ಸಮಾನ ಅಂಬೋ ಒಂದು ಭಾವನೆ ಅಂದ್ರೆ, ಅತಿಯಾಗಿ ಆ ಸ್ನೇಹವನ್ನ ಅತಿಯಾಗಿ ಒಂದು ಅಭಿಮಾನ ಮಾಡದೆ ಸಮಾದೃಷ್ಟಿ ಇಟ್ಟುಕೊಂಡು ಸಂಗಮ್ ತತ್ವ ಅಂದ್ರೆ ಆ ಫಲದಲ್ಲಿ ಆಕಾಂಕ್ಷೆ ಮಾಡದೆ ಕರ್ಮವನ್ನ, ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿ ಇದೇ ಯೋಗ ಅಂತ ಹೇಳ್ತಾರೆ. ಎರಡೂ ಬೇಕು, ಯೋಗಕ್ಕೆ ಸಮತ್ವ ಸಮವಾಗಿ ತಕೋಬೇಕು, ಸುಖ ಬಂದಾಗಲು ನಮ್ಗೆ, ದುಃಖ ಬಂದಾಗಲು. ವಿ ಶುಡ್ ನಾಟ್ ಗೋ ಎಕ್ಸ್ಟ್ರೀಮ್, ಹುಚ್ಚರ ಆಗಬಾರದು, ಬೇಸಿಕಲಿ ಹುಚ್ಚರ ಆಗಬಾರದು ಎರಡು ಬಂದಾಗಲೂ. ಅದು ಆಗದೆ ಫಲದಲ್ಲಿ ಸ್ನೇಹ ಇಟ್ಕೋಬಾರ್ದು. ನಾನೇ ಸಮ ಮಾಡಿದ್ದೆ, ಫಲ ದೇವ್ರು ಏನ್ ಕೊಡ್ತಾನೋ ನಾನು ತಕೊಳ್ತೀನಿ ಅಂಬೋ ಒಂದು ಮನೋಭಾವ. ಫಲ ನಮ್ಮ ಕೈಯಲ್ಲಿ ಇಲ್ಲ, ಈವನ್ ಇಫ್ ಯು ಡಿಸೈರ್ ಇಟ್, ಅದು ನಮ್ಮ ಕೈಯಲ್ಲಿ ಇಲ್ಲ. ಕೈಯಲ್ಲಿ ಇಲ್ಲದ ವಿಷಯದ ಬಗ್ಗೆ ನಾವು ತಲೆ ಹಾಕಿ ಹಾಕಬೇಕು. ಸೊ ಆದ ಕಾರಣದಿಂದ ವೆನ್ ಯು ಡೂ ದ ಕರ್ಮ, ದೇರ್ ಇಸ್ ನೋ ಫಲ, ಏನು ಕೊಟ್ಟರೂ ನಾನು ತಕೊಳ್ತೀನಿ ಅಂಬೋದಿಂದ ಮಾಡಿದ್ರೆ ಆವಾಗ ಏನೇ ಬಂದ್ರು ದೇರ್ ಇಸ್ ನೋ ಡಿಸಪಾಯಿಂಟ್ಮೆಂಟ್. ನಾವು ಲೋಕದಲ್ಲಿ ಲೌಕಿಕದಲ್ಲಿನೂ ಏನಾದ್ರು ಒಂದು ಮಾಡ್ತೀವಿ, ನಾವು ನಮ್ಮ ರಿಲೇಟಿವ್ಸ್ಗೆ ನಾವು ಮಾಡೋವಾಗ ದೇರ್ ಇಸ್ ಸಮ್ ಎಕ್ಸ್ಪೆಕ್ಟೇಷನ್, ನಾನು ನೋಡು ನಾನು ಇಷ್ಟು ಮಾಡಿದ್ದೇನೆ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅಂತ ದುಃಖ ಆಗುತ್ತೆ. ಯಾಕೆಂದ್ರೆ ನಾವು ಯಾಕೆ ಮಾಡಿದ್ವಿ, ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಥ್ಯಾಂಕ್ ಯು ಕಾರ್ಡ್ ಆರ್ ವಾಟ್ ಎವರ್ ಇಟ್ ಈಸ್. ಆ ಎಕ್ಸ್ಪೆಕ್ಟೇಷನ್ ಇದ್ದ ಕಾರಣದಿಂದ ನಮ್ಗೆ ದುಃಖ ಬಂದಿದೆ. ಆ ಎಕ್ಸ್ಪೆಕ್ಟೇಷನ್ ಬೇಡ, ಅದು ನಿನ್ ಕೈಲಿಲ್ಲ, ನಿನ್ ಕರ್ಮಕ್ಕೆ ಅನುಗುಣವಾಗಿ ಸಮ್ ಪೀಪಲ್ ವಿಲ್ ದೇ ವಿಲ್ ಬಿ ಥ್ಯಾಂಕಿಂಗ್ ಎವ್ರಿ ಸೆಕೆಂಡ್ ಫಾರ್ ದ ವೆರಿ ಲಿಟಲ್ ಥಿಂಗ್ ಯು ಡೂ, ಅದು ಆಗತ್ತೆ. ಸೊ ಅದು ದೇವರು ಮಾಡಿಸುವಂತ. ಸೊ ಕರ್ಮ ಮಾಡೋದು, ಯಾವುದೇ ಕರ್ಮ ಮಾಡೋವಾಗಲೂ ದೇವರು ಅದೇ ಎಲ್ಲದಲ್ಲಿನೂ ದೇವರು ವ್ಯಾಪ್ತನಾಗಿದ್ದು ಅವನೇ ಕರ್ಮವನ್ನ ನನ್ನ ದ್ವಾರ ಮಾಡಿ ನನಗೆ ಉಪಕಾರ ಮಾಡ್ತಾ ಇದ್ದಾನೆ, ಅವನು ಆಪ್ತನಾಗಿದ್ದು ಉಪಕಾರ ಮಾಡ್ತಾ ಇದ್ದಾನೆ. ಅವನ ಪ್ರೀತಿ ನಾವು ಹೇಳೋದೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಅಟ್ಲೀಸ್ಟ್ ಒಂದು ಮಾತು ಹೇಳ್ತೀವಿ. ಸಮ್ ಡೇ ವಿ ಹ್ಯಾವ್ ಟು ಡೈಜೆಸ್ಟ್ ದಟ್. ಅವನಿಗೆ ಪ್ರೀತಿಯ ಯಾಕ್ರಿ ಅವರು ಥ್ಯಾಂಕ್ ಯು ಹೇಳಿಲ್ಲ, ಕೋಪ ಬರಬೇಕು ಅಲ್ವಾ? ಅಂದ್ರೆ ಬಂದು ಏನು ಮಾಡ್ತೀರಾ? ದೇವರು ನೋಡ್ತಾ ಇದ್ದಾನಲ್ಲ, ದೇವರು ಕೊಡ್ತಾನೆ ಅವನಿಗೆ ಬುದ್ಧಿಯ, ದೇವರು ಕೊಡ್ತಾನೆ ನಮ್ಗೇನೋ ಬುದ್ಧಿ, ದೇವರೇ ಕೊಡ್ತಾನೆ. ನಮ್ಮ ಕರ್ತವ್ಯ, ನಾವು ಒಬ್ಬರನ್ನ ತಿದ್ದುವ ಕರ್ತವ್ಯ, ನಮ್ಮ ಮಕ್ಕಳನ್ನ ತಿದ್ದುವ ಕರ್ತವ್ಯ ನಮ್ಗೆ ಇದ್ರೆ ನಾವು ತಿದ್ದಲೇಬೇಕು. ಅಯ್ಯೋ ದೇವರೆಲ್ಲ ನೋಡ್ಕೊಳ್ತಾನೆ. ದಟ್ ಇಸ್ ನಾಟ್ ಯು ಆರ್ ನಾಟ್ ಯು ಕೆನಾಟ್ ಪಾಲ್ ಯು ಕೆನಾಟ್ ಶರ್ಕ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಫಾದರ್ ಮದರ್ ಚಿಲ್ಡ್ರ ವಾಟ್ ಎವರ್ ಯುವರ್ ಪೊಸಿಷನ್. ನಿಮ್ಮ ಆಫೀಸ್ಲಿ ಪೊಸಿಷನ್ ಆಗ್ಬೋದು, ನಿಮ್ಮ ಕಮ್ಯುನಿಟಿಲಿ ಪೊಸಿಷನ್, ಯು ಕೆನಾಟ್ ಶರ್ಕ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅದು ಮಾಡಲೇಬೇಕು. ಅದನ್ನ ಏನು ವರಿ ಅಬೌಟ್ ಎನಿಥಿಂಗ್ ಬಿಕಾಸ್ ದೇ ಆರ್ ಆಸ್ ಹೆಲ್ಪ್ಲೆಸ್ ಲೈಕ್ ಯು. ಫಲವನ್ನ ಕೊಡುವ ಸ್ವಾಮಿ, ಅದಕ್ಕೆ ಆತ್ಮವಾನ್ ಸ್ವಾಮಿ ಭಗವಂತನೇ, ಅವನೇ ಕೊಡ್ತಾನೆ. ಯಾರಿಗೆ ಹೇಗೆ ಯಾವಾಗ ಕೊಡಬೇಕು ಅಂತ ಅವನಿಗೆ ಗೊತ್ತು. ಸೊ ಆದ ಕಾರಣದಿಂದ ಮನಸ್ಸನ್ನ ಭಗವಂತನಲ್ಲಿ ಇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು ಇದೇ ರಹಸ್ಯ ಅಂತಾರೆ. ಇಲ್ಲಿ ಒಂದು ಮಾತನ್ನ ಸೇರಿಸ್ತಾ ಇದ್ದಾರೆ ನಾವು. ಈ ರಹಸ್ಯ ಏನು ಅಂದ್ರೆ, ಇಲ್ಲಿ ಬಿಂಬ ನಾವು ಮಾಡುವಂತ ಯಾವ ಕರ್ಮ ಯಾವ ಧರ್ಮಕ್ಕೇನು ನಮ್ಮ ಅಂತರ್ಯಾಮಿಯಾದ ಭಗವಂತ ಅಂದ್ರೆ ಆತ್ಮವಾನ್ ಅಂತ ಹೇಳುವಾಗ ಆತ್ಮೇತಿ ಇದು ಇದಕ್ಕೆ ನಮ್ಗೆ ಪ್ರಮಾಣ ಬಂದು ವೇದವ್ಯಾಸರೇ ಹೇಳಿದ್ದಾರೆ. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ. ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾನಂದ್ರೆ ನಮ್ಮ ಒಳಗೆ ಇರುವ ಆತ್ಮ ಎಂಬುವ ಶಬ್ದದಿಂದ ನಮ್ಮ ಒಳಗೆ ಇದ್ದು ನಮ್ಮ ದೇಹದಲ್ಲಿ ವ್ಯಾಪ್ತನಾಗಿ ಜಗತ್ತಲ್ಲಿ ವ್ಯಾಪ್ತನಾಗಿರುವಂತ ಭಗವಂತನೇ ಮಾಡ್ತಾನೆ. ಅವನಲ್ಲಿ ಮನಸ್ಸನ್ನ ಇಡಿ ಅಂತ ಇಲ್ಲಿ ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಪಣೆ.